ಭ್ಯೋ ನಮಃ. ಈ ದಿನದ ಮಂಗಳದ ಕಾರ್ಯಕ್ರಮಕ್ಕೆ ಪ್ರಾರಂಭಕ್ಕೆ ವೇದಘೋಷ ಶ್ರೀ ರಮಾನಂದ ಭಟ್ರವರಿಂದ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಹಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸಿದ ಸ್ವಾದನಂ ಅಹಂ ರುದ್ರಾಯದನುರಾತ ನಾಮಿ ಬ್ರಹ್ಮದ್ವಿಶೇಷರವೇ ಹಂತವಾಉ ಅಹಂಜನಾಯ ಸಮದಂ ಕೃಣಾಮ್ಯಾಂದ್ಯಾವಾ ಪೃಥಿವೀ ಆವಿವೇಶ ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿರಪ್ಸ್ವಾ ಅಂತಃಸ್ವಮುದ್ರೇ ತಥೋ ವಿತಿಷ್ಠೇ ಭುವನಾನ ವಿಶ್ವೋ ತಾಮೂಂದ್ಯಾಂ ವರ್ಷ್ಮಣೋಪಸ್ಪೃಶಾಮಿ ಅಹಮೇವ ವಾತ ಇವ ಪ್ರವಾಮ್ಯಾರಭಮಾಣ ಭುವನಾನಿ ವಿಶ್ವಾ ಪರೋ ದಿವಾ ಪರ ಏನಾ ಪೃಥಿವ್ಯೈ ತಾವತಿ ಮಹಿನಾ ಸಂಬಭೂವ. ಓಂ ಸ್ವಸ್ತಿ.
ವೇದಘೋಷ ಮಾಡಿದ ಶ್ರೀ ರಮಾನಂದ ಭಟ್ರ ಅವರಿಗೆ ಅನಂತಾನಂತ ವಂದನೆಗಳು. ಈಗ ಪ್ರಾರ್ಥನೆ ಭಾರತಿ ರಾವ್ರವರಿಗೆ.
ದಾಸನ ಮಾಡಿ ಕೋಯನ ದಾಸನ ಮಾಡಿ ಕೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿ ಕೋಯನ್ನ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ಚರಣ ಸೇವೆ ಕೊಡಿಸೋ ಚರಣ ಸೇವೆ ಕೊಡಿಸೋ ಭಯ ಕರಪುಷ್ಪವೆನ್ನಯ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿ ಕೋಯನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗರಗುವೆನಯ್ಯ ಅನುದಿನ ಪಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ಕಡೆಗಣಿಲೇಕೆನ್ನ ನೋಡಿ ಕಡೆಗಣಿಲೇಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ ದಾಸನ ಮಾಡಿ ಕೋಯನ್ನ ಮೊರೆ ಹೊಕ್ಕ ಬರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ಹೊಕ್ಕ ಬರ ಕಾವ ಬಿರುದು ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿ ಕೋಯನ್ನ
ಶ್ರೀಕೃಷ್ಣ. ಪ್ರಾರ್ಥನೆ ಮಾಡಿದ ಶ್ರೀಮತಿ ಭಾರತಿ ರಾವ್ ಅವರಿಗೆ ಅನಂತಾನಂತ ವಂದನೆಗಳು. ಈ ದೇವಸ್ಥಾನದ ಒಂದು ಪದ್ಧತಿಯಂತೆ ನಮ್ಮ ದೇವಸ್ಥಾನ ಪ್ರಾರಂಭವಾಗಿ 1924 ಅಂದರೆ 80 ವರ್ಷ ಆಗಲಿದೆ ಮುಂದಿನ ವರ್ಷಕ್ಕೆ. ಅದರ ಒಂದು ವಿಜೃಂಭಣೆಯ ಅಮೃತೋತ್ಸವವನ್ನು ಸುಮಾರು 6 ವರ್ಷಗಳ ಹಿಂದೆ ನಡೆಸಿದ್ವಿ. ಈಗ ಆ ದೇವರ ಒಂದು ಶೇಷವಸ್ತ್ರವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಅದು ತಾರೀಕು 24-25 ಅಂದರೆ ಬುಧವಾರ ಮತ್ತು ಗುರುವಾರ ಸಂಜೆ 5-7 ಗಂಟೆವರೆಗೆ ಮೊದಲು ಬಂದವರಿಗೆ ಇಲ್ಲ 25 ನಾಳೆ ಬುಧವಾರ 25-26 ಕ್ಷಮಿಸಬೇಕು 25-26 ಬುಧವಾರ ಮತ್ತು ಗುರುವಾರ ಜೂನ್ ಇಪ್ಪತ್ತೈದು ಮತ್ತೆ 26ನೇ ತಾರೀಕು ಶೇಷವಸ್ತ್ರದ ವಿತರಣೆ ಹಾಗೂ ಅಮ್ಮನವರಿಗೆ ಉಡಿಸಿರ್ತಕ್ಕಂಥ ಸೀರೆ ಕೂಡ. ಸರಿ, ನಾ ಹೇಳಿದ್ ಸರಿಯಾಗಿದೆ. ಸರಿ
ಅಲ್ಲ, ಬುಧವಾರ ಗುರುವಾರ ಅಂತ ನಾವು ಮಾತಾಡ್ತೀವಿ.
ಕ್ಷಮಿಸಬೇಕು, 24, 25 ಮಂಗಳವಾರ ಮತ್ತು ಬುಧವಾರ ಎರಡು ದಿವಸ ಸಂಜೆ. ನಾನು ಬುಧವಾರ ಗುರುವಾರ ಅಂತ ಹೇಳಿದೆ, ಮಂಗಳವಾರ ಮತ್ತು ಬುಧವಾರ, ಗುರುವಾರ ಇಲ್ಲ. ಅಮ್ಮನವರಿಗೆ ಉಡಿಸಿರ್ತಕ್ಕಂಥ ಸೀರೆ ಹಾಗೂ ದೇವರಿಗೆ ಉಡಿಸಿರ್ತಕ್ಕಂಥ ರಾಮದೇವರದು, ಲಕ್ಷ್ಮಣ ದೇವರದು, ಆಂಜನೇಯ ಸ್ವಾಮಿದು ಶೇಷವಸ್ತ್ರ ಪ್ರಸಾದ ವಿತರಣೆ ಇರುತ್ತೆ. ಮೊದಲು ಬಂದವರಿಗೆ ಮೊದಲು, ಕೊನೆಯಾಗಿ ಬಂದವರಿಗೆ ಕೊನೆ, ಆ ರೀತಿ ಕ್ಯೂನಲ್ಲಿ ಆದಷ್ಟು ಬಂದು ದೇವರ ರಾಮದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಮ್ಮ ರಾಮ ಮಂದಿರಂ ಅಸೋಸಿಯೇಷನ್ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಡಾಕ್ಟರ್ ವ್ಯಾಸನೆಕೆರೆ ಪ್ರಭಂಜನಾಚಾರ್ಯರಿಗೆ ನಮ್ಮ ರಾಮದೇವರ ದೇವಸ್ಥಾನದ ಆಡಳಿತ ವರ್ಗದಿಂದ ಸನ್ಮಾನ.
ಓಂ ಯಾವದಾದಿತ್ಯಸ್ತಪತಿ ಯಾವದ್ರಾಜ ಚಂದ್ರಮಾ ಯಾವದ್ವಾಯುಪ್ಲವ ಆಯತಿ ತಾವಜ್ಜೀವ ಜಯಾ ಆಜಯ ನಚೋ ರಭಜನ್ನ ಚ ಸರ್ಪಭಜನ್ನ ಚೋ ವ್ಯಾಘ್ರಭಜನ್ನ ಚ ಮೃತ್ಯುಭಯಂ ಯಸ್ಯಾಪ ಮೃತ್ಯುರ್ನ ಚ ಮೃತ್ಯು ಸರ್ವಂ ಲಭತೆ ಸರ್ವಂ ಜಯತೆ.
ಈ ದಿನದ ಪ್ರಸಾದ ವಿತರಣೆ ನಮ್ಮ ಕಾರ್ಯಕಾರಿ ಸಮಿತಿಯ ರಾಮರಾವ್ ಕುಟುಂಬದವರಿಂದ ಪ್ರಸಾದ ವಿತರಣೆ ಫಲಮಂತ್ರಾಕ್ಷತೆ ಕೊಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಅವರವರ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಪ್ರತಿದಿನದಂತೆ ಸಾಲಿನಲ್ಲಿ ಬಂದು ಪ್ರಸಾದ ಫಲಮಂತ್ರಾಕ್ಷತೆಯನ್ನು ತಗೋಬೇಕು ಅಂತ ಅಸೋಸಿಯೇಷನ್ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಬರ್ತಾರ ರಾಮರಾಯರು ಈಗ ಮಾವಿನ ಹಣ್ಣಿನ ವಿತರಣೆಯನ್ನು ಮಾಡುವಾಗ ಅಂದರೆ ಕಾರ್ಯಕ್ರಮ ಮುಗಿದ ನಂತರ ಕೊಡ್ತಾ ಇದ್ದಾರೆ. ಈಗ ಫಲನ ಆಚಾರ್ಯರಿಗೆ ಸನ್ಮಾನ ಅಂದು ನಮಸ್ಕಾರ ಪೂರ್ವಕವಾಗಿ ಒಂದು ಹಣ್ಣು ಕಾಯಿ ಫಲ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈಗ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರಿಗೆ ಹಾಗೂ ತಮ್ಮಗಳ ಎಲ್ಲರಿಗೂ ಆದರದ ಸುಸ್ವಾಗತವನ್ನು ಕೋರಿ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರಿಂದ ಮಹಾಭಾರತದ ಎರಡನೇ ಪ್ರವಚನ ಮಾಲಿಕೆ ಜುಲೈ 28ರಿಂದ ಆಗಸ್ಟ್ 3ರವರೆಗೆ ಸಂಜೆ 6:45ಕ್ಕೆ ವಿಜಯ ಭಾರತಿ ಶಾಲೆ 11A ಕ್ರಾಸ್ ಗಿರಿನಗರ ಬೆಂಗಳೂರು. ಜುಲೈ 28ರಿಂದ ಆಗಸ್ಟ್ 3ರವರೆಗೆ ಸಂಜೆ 6:45ಕ್ಕೆ ಮಹಾಭಾರತದ ಎರಡನೇ ಪ್ರವಚನ ಮಾಲಿಕೆಯನ್ನು ಆಚಾರ್ಯರಿಂದ ನಡೆಸುತ್ತೆ ವಿಜಯ ಭಾರತಿ ಶಾಲೆ. ಹಾಗೂ ಡಾಕ್ಟರ್ ಆನಂದ ತೀರ್ಥ ನಾಗಸಂಪಿಗೆಯವರಿಂದ ಪ್ರವಚನ, ವಿಷಯ ವಿದರ ನೀತಿ, ಸ್ಥಳ ಗಿರಿನಗರ ರಾಯರ ಮಠ, ದಿನಾಂಕ ಜುಲೈ 13ರಿಂದ 19ರವರೆಗೆ ಸಂಜೆ 7ಗಂಟೆಗೆ. ಇನ್ನೊಂದ್ಸರ್ತಿ ಓದ್ತೀನಿ, ಗಿರಿನಗರ ರಾಯರ ಮಠ, ವಿದರ ನೀತಿ, ಡಾಕ್ಟರ್ ಆನಂದ ತೀರ್ಥ ನಾಗಸಂಪಿಗೆಯವರಿಂದ ಪ್ರವಚನ, ಜುಲೈ 13ರಿಂದ 19ರವರೆಗೆ ಸಂಜೆ 7ಗಂಟೆಗೆ. ಈಗ ಆಚಾರ್ಯರನ್ನ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಂತ ತಮ್ಮಗಳೆಲ್ಲರ ಪರವಾಗಿ ನಮ್ಮ ಅಸೋಸಿಯೇಷನ್ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್.
ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಯತ್ಯ ಸಂಖ್ಯೋರುಬಲಾಂಬುಪೂರೋ ಗುಣೋಚ್ಯ ರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಲಸತು ಶ್ರೀಪದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಯೋ ವಿಪ್ರಲಂಭವಿಪರೀತಮತಿ ಪ್ರಭೂತಾನ್ ವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸೋಮೇಶ್ವರಾಯ ಸಿತಭೂತಿವಿಕಸ್ವರಾಯ ಪ್ರೇಮಪ್ರವೃದ್ಧಗಿರಿಜಾಹೃದಿ ಭಾಸ್ವರಾಯ ತುಂಗೋಲ್ಲಸತ್ಪವನಪಾವಿತವಂಶಪಲ್ಲೀ ಮಾಂಗಲ್ಯಹೇತುಚರಿತಾಯ ನಮಃ ಶಿವಾಯ. ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿಹಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವಮಾನ್ಯವಾದಂಥ ಕೃತಿಯಾದರೆ ಅದರಲ್ಲಿರ್ತಕ್ಕಂಥ ಅತ್ಯಂತ ಸಾರಭೂತವಾದ ಭಾಗಗಳು ಎರಡು, ಒಂದು ಶ್ರೀಮದ್ ಭಗವದ್ಗೀತೆ, ಮತ್ತೊಂದು ವಿಷ್ಣು ಸಹಸ್ರನಾಮ. ಒಂದು ಭಗವಂತನ ಉಪದೇಶವಾದರೆ ಮತ್ತೊಂದು ಭಗವಂತನನ್ನು ಕುರಿತ ಸ್ತೋತ್ರ. ಈ ಎರಡರಿಂದ ಏನನ್ನೂ ಸಾಧಿಸಬಹುದು ಅನ್ನೋ ಅಂಶವನ್ನು ಮತ್ತೆ ಮತ್ತೆ ನಮ್ಮ ಶಾಸ್ತ್ರಗಳು ಸಾರಿವೆ. ಒಂದು ಉಪದೇಶ, ಉಪದೇಶ ಮಾಡಿದವನ ಸ್ತೋತ್ರ, ಭಗವದ್ಗೀತೆ ಉಪದೇಶ, ವಿಷ್ಣು ಸಹಸ್ರನಾಮ ಅಂತ ಭಗವಂತನ ಸಾವಿರ ನಾಮಗಳ ವರ್ಣನೆ. ಅಂಥ ಕಲ್ಪವೃಕ್ಷ ಕಾಮಧೇನುಗಳಂತೆ ಅದಕ್ಕಿಂತಲೂ ಮಿಗಿಲಾದಂಥ ಒಂದು ಭಾಗ್ಯವನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ಅದರಲ್ಲಿ ಭಗವದ್ಗೀತೆಯ ಸಂದೇಶ ಸಾರ್ವಕಾಲಿಕವಾದ ಸಂದೇಶ, ಸಾರ್ವಜನಿಕವಾದ ಸಂದೇಶ, ಸಾರ್ವದೇಶಿಕವಾದ ಸಂದೇಶ, ಇಹಪರ ಎರಡರ ಯಶಸ್ಸಿಗೂ ಕಾರಣವಾಗತಕ್ಕಂಥ ಸಂದೇಶ. ಲೌಕಿಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬದುಕಬೇಕೋ ಭಗವದ್ಗೀತೆಯನ್ನು ಓದಿ, ಪಾರತ್ರಿಕವಾದಂಥ ಸಾಧನೆ ಮಾಡಬೇಕೋ ಭಗವದ್ಗೀತೆಯನ್ನು ಓದಿ, ಅಂದರೆ ಎರಡೂ ಒಂದು. ಇವತ್ತು ಯಾವ ಲೌಕಿಕದ ಕೋರ್ಸು ಅಧ್ಯಾತ್ಮ ಕೆಲಸಕ್ಕೆ ಬರೋದಿಲ್ಲ, ಆದರೆ ಅಧ್ಯಾತ್ಮ ಎರಡಕ್ಕೂ ಅತ್ಯಂತ ಉಪಯುಕ್ತ. ಅದರಲ್ಲಿ ಭಗವದ್ಗೀತೆ ಶಿಖರಪ್ರಾಯವಾದಂಥ ಕೃತಿ. ಅಂಥ ಕೃತಿಯ ಅಧ್ಯಯನ ನಮ್ಮ ಜೀವನದ ಪ್ರತಿನಿತ್ಯದ ಕರ್ತವ್ಯವಾಗಬೇಕು ಅಂತ ಹೇಳಿದ್ದ. ಎಂದಿನದು ಕರ್ತವ್ಯವಲ್ಲ, ಪ್ರತಿನಿತ್ಯದಲ್ಲೂ ಕೂಡ ಭಗವದ್ಗೀತೆಯ ಶ್ರವಣ, ಅದರ ಮನನ ನಮ್ಮ ಜೀವನಕ್ಕೆ ಸಂಪೂರ್ಣವಾದಂಥ ನೆಮ್ಮದಿಯನ್ನು, ಸಾಧನೆಗೆ ಸಂಪೂರ್ಣವಾದಂಥ ಸ್ಫೂರ್ತಿಯನ್ನು ಕೊಟ್ಟೇ ಕೊಡುತ್ತೆ ಎಂಬುದು ಶಾಸ್ತ್ರಗಳ ಸಾರ. ಅಂಥ ಭಗವದ್ಗೀತೆಯಲ್ಲಿ ಮೊದಲನೇ ಷಟ್ಕದಲ್ಲಿ ಭಗವಂತ ರಣರಂಗದಲ್ಲಿ ಹತಾಶನಾಗಿ ಕೂತಂಥ ಅರ್ಜುನನಿಗೆ ಅಪೂರ್ವವಾದಂಥ ಉಪದೇಶವನ್ನು ನೀಡ್ತಾ ಇದ್ದಾನೆ. ಅರ್ಜುನ ತನ್ನ ಕರ್ತವ್ಯವನ್ನು ತೊರೆದು ನಯೋತ್ಸೇ ಇತಿ ಗೋವಿಂದಂ ಉಕ್ತ್ವಾ ತುಷ್ಣೀಂ ಬಹೂವಃ. ನಾನು ಯುದ್ಧ ಮಾಡಲಾರೆ, ಯುದ್ಧ ಮಾಡಲೇಬೇಕು, ಯುದ್ಧ ಮಾಡಲಾರೆ ಅಂತ ಹೇಳುತ್ತಾರೆ. ಅಂದರೆ ಕರ್ತವ್ಯವನ್ನು ಮಾಡುವುದಿಲ್ಲ ಅಂತ ಕೂತ ಅರ್ಜುನನಿಗೆ ಕರ್ತವ್ಯವನ್ನು ಮಾಡಲೇಬೇಕು ಅಂತ ಹೇಳ್ತಕ್ಕಂಥದ್ದು ಭಗವಂತನ ಹಿರಿಮೆ. ಅದನ್ನ ಇದು ಮಾಡ್ತಾ ಇಲ್ಲ, ಮಾಡಲೇಬೇಕು ಅಂತ ಒತ್ತಾಯ ಮಾಡೋದಿಲ್ಲ, ಯಾಕೆ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದು ವಿಶೇಷ. ಬರೀ ಮಾಡಲೇಬೇಕು ಅಂತ ಹೇಳೋದು ಅದೊಂಥರ ದೌರ್ಜನ್ಯದ ಮತ್ತೊಂದು ಮುಖ ಅಷ್ಟೇ. ಅರೆ ಯಾತಕ್ಕೆ ಮಾಡಬೇಕು ಅಂತ ಭಗವಂತ ಪರಿಪರಿಯಾಗಿ ಹೇಳ್ತಾ ಹೋಗ್ತಾರೆ. ಇದು ಆತನ ಕಳಕಡೆಯನ್ನು ತೋರಿಸುತ್ತೆ. ಒಬ್ಬ ಅಧಿಕಾರಿ ತನ್ನ ಅವರಿಗೆ ಬರಬೇಕಾದ್ರೂ ಬರಬೇಕಷ್ಟೇ, ಯಾತಕ್ಕೆ ಅಂತ ಕೇಳಬೇಕಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅರೆ ಭಗವಂತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಆತ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಕರುಣಾಳು ಅಂತ ಕರೀತಾರೆ. ಆತ ಗುರುವೂ ಆಗ್ತಾನೆ, ಸ್ವಾಮಿಯೂ ಆಗ್ತಾನೆ. ಆ ದೃಷ್ಟಿಯಲ್ಲಿ ಅರ್ಜುನ ಅದನ್ನು ಮಾಡಲೇಬೇಕು ಎಂಬುದನ್ನು ತಿಳಿಸ್ತಾ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಆ ಮಾತು ಮಂತ್ರದಂಥ ಮಾತು. ನಮಗೇನಾದರೂ ಇನ್ನು ಹಬ್ಬ ಸಾಕು, ಕೆಲಸ ಮಾಡೋದಿಲ್ಲ, ನಾವು ಕೂತು ಬಿಟ್ಟರೆ ತಕ್ಷಣ ಮಾತು ಜ್ಞಾಪಕ ಆಗಬೇಕು. ಕೂತರೆ ಏನು ಪ್ರಯೋಜನ ಇಲ್ಲ. ಪರೀಕ್ಷೆಯಲ್ಲಿ ಸುಮ್ಮನೆ ಕೂತಷ್ಟೇ ಬರ್ತಾರೆ, ಯಾಕಯ್ಯ ಸುಮ್ಮನೆ ಕೂತಿ, ಬರೀ 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 ಅಂತ ಕೇಳ್ತಾ. ಅಲ್ಲಿ ಕೂಡ್ಲಕ್ಕೆ ಬಂದಿಲ್ಲ, ಅಲ್ಲಿ ಬರೀಲಕ್ಕೆ ಬಂದಿರೋದು. ಮತ್ತು ಮನುಷ್ಯ ಜನ್ಮ ವಿಶ್ರಾಂತಿ ತಗೊಳ್ಳಕ್ಕೆ ಬಂದಿದ್ದಲ್ಲ, ಸಾಧನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಜನ್ಮ ಇದು. ಒಂದು ಕ್ಷಣ ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಡಾಗುವರೆ. ಎಷ್ಟು ಮಾರ್ಮಿಕವಾದ ಸಂದೇಶ ನಮ್ಮ ಜೀವನದ ಬಗ್ಗೆ. ಅಷ್ಟು ಎಚ್ಚರಿಕೆಯನ್ನು ತಂದೆ ತಾಯಿಗಳು ಕೊಡೋದಿಲ್ಲ, ಭಗವಂತ ಕೊಡ್ತಾನೆ. ಅದಕ್ಕಿಂತ ಆದ್ದರಿಂದ ಅವನಿಗಿಂತ ದೊಡ್ಡ ತಂದೆ ತಾಯಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ಕಳಕಡೆ ಎಷ್ಟು, ಆತನ ಕಾರುಣ್ಯ ಎಷ್ಟು. ಅರ್ಜುನ ಅದನ್ನು ಮಾಡಲೇಬೇಕು. ಕರ್ಮಾಚರಣೆಯಿಂದ ಏನೋ ಆಗುತ್ತೆ ಅಂತ ತಿಳ್ಕೊಂಡ್ಬಿಡ, ಮನೆಯಲ್ಲಿ ಕೆಲಸ ಬಿಟ್ಟು ಕೊಡ್ತೀನಿ ಅಂದರೆ ಜನಕ್ಕೆ ಗಾಬರಿ ಆಗಿಬಿಡ್ತಾರೆ. ಕೆಲಸ ಬಿಟ್ಬಿಡ್ತೀಯ, ಏನು ಗತಿ ಏನು, ನಮ್ಗತಿ ಏನು ಅಂತ ಕೇಳ್ತಾರೆ. ನಿನ್ಗತಿ ಏನು, ನಮ್ಗತಿ ಏನು, ನಮಗೊಂದು ಗೊತ್ತಾಗಿದೆ, ಲೌಕಿಕ ಕೆಲಸ ಬಿಟ್ಟರೆ ಮಣ್ಣು ತಿನ್ನಬೇಕಾಗುತ್ತೆ ಅಂತ. ಆದರೆ ಇವತ್ತು ಆಧ್ಯಾತ್ಮಿಕರ ದೃಷ್ಟಿಕೋನ ಕಳ್ಕೊಂಡ್ರೆ ನರಕಕ್ಕೆ ಹೋಗಬೇಕಾಗತ್ತೆ ಅಂತ ಗೊತ್ತಾಗಿಲ್ಲ ಮನುಷ್ಯನಿಗೆ. ಅದು ಗೊತ್ತಾಗಬೇಕಾದ್ರೆ ಇವತ್ತು ಯಾವ್ದು ಬಿಡ್ತೇನೆ ಅಂತ ಹೇಳೋ ಹಕ್ಕು ನಮಗೆ ಇಲ್ಲವೇ ಇಲ್ಲ. ಅರ್ಹ ಸಂಧ್ಯಾ ಮುಪಾಸೀತ, ಸಂಧ್ಯಾ ಒಂದು ಮಾಡಬೇಕು, ಮಾಡಲೇಬೇಕು. ಬಿಡ್ತೇನೆ ಚಾಯ್ಸ್ ಇಲ್ಲೇ ಇಲ್ಲ, ಅದಕ್ಕೆ ಮಾಡಲೇಬೇಕು. ಸತ್ಯವನ್ನು ಹೇಳಲೇಬೇಕು. ಸತ್ಯಂ ವದ ಧರ್ಮಂಚರ, ಅದೇನು ಹೇಳಿ ನಾವು ಯಾರಿಗೂ ಉಪಕಾರ ಮಾಡೋದಲ್ಲ, ನಮ್ಮ ಉದ್ಧಾರಕ್ಕೆ ಹೇಳ್ತಕ್ಕಂಥ ಮಾತು. ನಮ್ಮ ಉದ್ಧಾರಕ್ಕೆ ಇರತಕ್ಕಂಥ ನಿಯಮಗಳು. ನಮಗೆ ಜನ್ಮ ಕೊಟ್ಟ ಭಗವಂತ ಉದ್ಧಾರದ ಹಾದಿಯನ್ನು ಕೂಡ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅದರ ಉಪಯೋಗ ಪಡೆದವನು ಉಳಿಯುತ್ತಾನೆ, ಇಲ್ಲದೆ ಹೋದರೆ ಅಳದು ಹೋಗ್ತಾನೆ ಹೊರತು ಬೇರೆ ದಾರಿ ಇಲ್ಲ. ಅರ್ಜುನ ಶರಣಾಗತನಾಗಿದ್ದಕ್ಕೆ ಭಗವಂತ ಹೇಳಿದ. ಅದಕ್ಕೆ ನಾವು ಶರಣಾಗತರಾದರೆ ಭಗವಂತ ಖಂಡಿತ ಹೇಳುತ್ತಾರೆ. ಅನ್ಯಥಾ ಶರಣಂ ನಾಸ್ತಿ. ಇವತ್ತು ನಾವು ದೇವರಲ್ಲಿ ಶರಣಾಗ್ತಾ ಇಲ್ಲ, ಕಂಡುಕೊಂಡು ಶರಣಾಗ್ತಾನೆ ಮನುಷ್ಯ. ಯಾರೋ ವಾಸ್ತು ಹೇಳಿಬಿಡ್ತಾರೆ, ಹುಚ್ಚಾಬಿಟ್ಟೆ, ಅಯ್ಯೋ ವಾಸ್ತು ಕೆಟ್ಟೋಗಿಬಿಟ್ಟಿದೆ, ಶುರು ಮಾಡಿದ್ದೇ ಕೆಲಸ, ಅವನೇ ಕೆಟ್ಟೋಗಿದ್ದಾರೆ, ವಾಸ್ತು ಹೇಗೆ ಕೆಟ್ಟೋಗ್ಬೇಕು ಈ ಮಧ್ಯೆ. ಅವನು ಸರಿ ಇಲ್ಲದವರು ಯಾವ ವಾಸ್ತು ತಗೊಂಡು, ವೀರಪ್ಪನವರು ಯಾವ ವಾಸ್ತುವನ್ನು ಕುಡಿಸಿದ್ರು ಉದ್ಧಾರ ಆಗಲು ಸಾಧ್ಯ ಇಲ್ಲ. ಕುಡಿತು ಕೃಷ್ಣನ ಮುಂದೆ ಕುಡಿಸಿದ್ರು ಕೂಡ ಮಣ್ಣು ತಿನ್ನೋದೇ ಅವನು. ಸ್ವರೂಪನೇ ಸರಿಯಾದ ಈರುಳ್ಳಿ ದೇವರು ಮುಂದಿಟ್ಟರೆ ಏನಾಗುತ್ತೆ ಅದರಿಂದ, ಅದು ಶುದ್ಧ ಆಗೋದೇ ಇಲ್ಲ. ವಾಸ್ತು ಮೊದಲಾಗಿ ಎಲ್ಲವೂ ಕೂಡ ಎಷ್ಟು ಗೊತ್ತೇನು, ಹ್ಯಾಂಡ್ ರೈಟಿಂಗ್ ಇದ್ದಾಗ ಅಷ್ಟೇ. ನೀಟ್ ಹ್ಯಾಂಡ್ ರೈಟಿಂಗ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಒಂದು 4-5 ಮಾರ್ಕ್ಸ್ ಕೊಡ್ತಾರೆ ಅಷ್ಟೇ ಹೊರತು, ಉಳಿದ 95 ಇವನು ಬರೋದು ಉತ್ತರ ಸರಿಯಾಗಿ ಬರೋದು ತಗೋಬೇಕು ಹೊರತು ಬೇರೆ ಇಲ್ಲ. ಜ್ಯೋತಿಷ್ಯ ನಂಬರು ಕೆಲವರು, ವಾಸ್ತು ನಂಬರು ಕೆಲವರು, ಅದರಲ್ಲೇ ವೆರೈಟಿಗಳು. ಮತ್ತೆ ಫಿಂಗ್ ಶೂಯಿ ಕೆಲವರು, ಇಂಡಿಯನ್ ಕೆಲವರು, ವೆಸ್ಟರ್ನ್ ಕೆಲವರು, ದೇವ್ರನ್ನ ಬಿಟ್ಟು ಎಲ್ಲ ನಂಬ್ತಾರೆ. ಇದು ಆಶ್ಚರ್ಯ, ದೇವ್ರನ್ನ ಬಿಟ್ಟು ಎಲ್ಲ ನಮ್ಗೆ ಏನು ಉಪಯೋಗ ಆಗ್ತದೆ? ದೇವ್ರನ್ನ ನಂಬಿ ಪ್ರಹ್ಲಾದರಿಗೆ ಎಷ್ಟು ಎಲ್ಲಾಗಿನಷ್ಟೇ, ಎಲ್ಲ ಮೈನಸ್ ಪಾಯಿಂಟೆ. ಅದು ಇದು ಒಂದೇ ಒಂದು ಹಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಹರಿಯನ್ನು ಆಶ್ರಯಿಸ್ತೇನೆ, ತಂದೆ ತಾಯಿ ಬಂಧು ಬಳಗ ಗುರುಗಳು ಹಿರಿಯರು ಫ್ರೆಂಡ್ಸು ಎಲ್ಲ ಕೆಟ್ಟವರೇ. ಆದರೆ ಪ್ರಹ್ಲಾದ ಏನು ಮಾಡಿದ, ನರಸಿಂಹದೇವರು ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ಟು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲೆಲ್ಲೋ ದೋಷ ಹುಡುಕ್ತೀವಿ, ಈ ಊರು ಸರಿ ಇಲ್ಲ, ಮತ್ತೊಂದೂರು ಸರಿ ಇರುತ್ತೆ, ಈ ಆಫೀಸ್ ಮತ್ತೊಂದು ಆಫೀಸ್ ಸರಿ ಇರುತ್ತೆ, ಇವೆಲ್ಲ ಬರೀ ಕಲ್ಪನೆಗಳಷ್ಟೇ. ಈ ಡಾಕ್ಟರ್ ಸರ್ ಮತ್ತೊಬ್ಬ ಡಾಕ್ಟರ್ ಸರಿ ಇರ್ತಾನೆ, ಏನೂ ಇಲ್ಲ. ನೀವು ಮೂಲತಃ ದೋಷ ಇದ್ದರೆ ಯಾರೂ ಸರಿ ಮಾಡಲಿಕ್ಕಾಗೋದಿಲ್ಲ. ಆದರೆ ಅವೆಲ್ಲ ಇಲ್ಲ ಅಂದ್ರೆ ವೇಸ್ಟ್ ಅಲ್ಲ, ಮತ್ತೆ ಸ್ವಲ್ಪ ಪಾಯಿಂಟ್ ಇದೆ ಅಷ್ಟೇ. ಅದನ್ನು ಮೇಜರ್ 90% ಎಲ್ಲ ನಮ್ಮ ಸಾಧನೆಯ ಮೇಲೆ ಅವಲಂಬಿಸಿದರೆ ಉಳಿದೆಲ್ಲ ಎಲ್ಲ ಸೇರಿ 10 ಅದು ಹೋದ ಎಲ್ಲ ಹೋದರೂ ಪರವಾಗಿಲ್ಲ, ಫೇಲ್ ಆಗೋದಿಲ್ಲ. ಅವನು ಫಸ್ಟ್ ಕ್ಲಾಸೇ ತವಿಸ್ತಾದ್ರೂ ಕೂಡ ಫಸ್ಟ್ ಕ್ಲಾಸ್, ಏನು ತೊಂದರೆ ಇಲ್ಲ ಅಲ್ವನಿ. ಇದನ್ನೇ ಕಳ್ಕೊಂಡ್ಬಿಟ್ರೆ ವಾಸ್ತು ಸರಿ ಇದೆ, ಎಲ್ಲ ಸರಿ ಇದೆ, ದೇವ್ರ ಜ್ಞಾನ ಒಂದಿಲ್ಲ, ಎಲ್ಲ ಮಣ್ಣು ತಿಂದಾಗಲಕ್ಕೆ ಏನು ಪ್ರಯೋಜನ ಅದರಿಂದ. ನಹಿ ಜ್ಞಾನೇನ ಸದೃಶ್ಯಂ, ಭಗವಂತ ಹೇಳಿದ ನಹು ವಾಸ್ತುನಾ ಸದೃಶ್ಯಂ ಅಂತ ಪರಮಾತ್ಮ ಹೇಳಲಿಲ್ಲ. ವಾಸ್ತುವಿಗೆ ಸಮನಾದಿಲ್ಲ ಅಂತ ಹೇಳಲಿಲ್ಲ, ಜ್ಞಾನಕ್ಕೆ ಸಮನಾದಿಲ್ಲ ಅಂತ ಹೇಳಿದ್ದಾರೆ. ಜ್ಞಾನ ಒಂದಿದ್ದರೆ ಏನನ್ನೂ ಸಾಧಿಸಲಿಕ್ಕೆ ಬರುತ್ತೆ. ಅರ್ಜುನ ಅಂತ ಕೃಷ್ಣನನ್ನು ಹಿಡಿದಿದ್ದರ ಫಲ ಅಂತ ರಣರಂಗದಲ್ಲಿ ಎಂಟು ಯಶಸ್ಸನ್ನು ಗಳಿಸ್ತಾನೆ. ಆತನ ಜೀವನ ಗಾಥೆ ಅರ್ಜುನ ನಮಗೆ ಪ್ರತಿನಿತ್ಯ ಪ್ರಾತಃಸ್ಮರಣೀಯನಾಗಿ ಬಿಡ್ತಾನೆ. ಎಂಥ ಗ್ರಂಥವನ್ನು ಕೇಳಿದ ಪುಣ್ಯಾತ್ಮ, ಆತ ಒಬ್ಬ ಕೇಳಿದ್ದಕ್ಕೆ ವಿಶ್ವಕ್ಕೆ ಎಂಥ ಒಂದು ಪೂರ್ವವಾದಂಥ ಗ್ರಂಥ ಸಿಕ್ತು. ಕೃಷ್ಣನ ಬಾಯಿಂದ ಬಂದಂಥ ಕೃಷ್ಣ ಗ್ರಂಥ ಸಿಕ್ತಲ್ಲ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಇದು ನಿಜವಾದ ಅರ್ಥದಲ್ಲಿ ಅತ್ಯಂತ ಮಾರ್ಮಿಕವಾದಂತಹ ಮಹಾಭಾರತದ್ದೇ ಮಾತು. ಕೃಷ್ಣನ ಬಾಯಿಂದ ಬಂದಂತಹ ನೇರ ಉಪದೇಶ ಅದು. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಅರ್ಜುನನ ಪ್ರಶ್ನೆ, ಕೃಷ್ಣನ ಉತ್ತರ. ಅರ್ಜುನ ಏನೆನ್ನೂ ಕೇಳ್ತಾನೆ, ಅದನ್ನೆಲ್ಲ ಕೇಳು ಅಂತ ಭಗವಂತ ಹೇಳ್ತಾನೆ. ಹೇಳಿದ್ದೆ ನಿನ್ನ ಬಿಟ್ಟರೆ ಬೇರೆ ಹೇಳೋರಿಲ್ಲ ಅಂತ ಅರ್ಜುನನ ಅನುಸಂಧಾನ. ನೀನು ಅವಶ್ಯ ಕೇಳು ಅಂತ ಹೇಳಿಬಿಟ್ಟು ಕೃಷ್ಣನ ಉಪದೇಶ ಅದನ್ನೆಲ್ಲ ಮಾಡ್ತಾ ಬಂದು ಪ್ರಥಮ ಶತಕದೊಳಗೆ ಗಾರ ಸಾಧನೆಗೋಸ್ಕರ ಜ್ಞಾನೋಪಾಯವನ್ನು ಕರ್ಮಯೋಗವನ್ನು ಹೀಗೆ ಅನುಷ್ಠಾನ ಮಾಡಬೇಕು ಅಂತ ಭಗವಂತ ಹೇಳಿದ. ಆಮೇಲೆ ದ್ವಿತೀಯ ಷಟ್ಕ 7-12 ಪರಮಾತ್ಮನ ಮಹಾತ್ಮ್ಯವನ್ನು ಸ್ವತಃ ಪರಮಾತ್ಮನೇ ಹೇಳ್ತಾನೆ ಎಂಬುದು ಭಾರಿ ವಿಶೇಷ. ಒಬ್ಬರ ಬಗ್ಗೆ ಮತ್ತೊಬ್ಬರು ಮಾತಾಡೋದು ಬೇರೆ, ಅವ್ರ ಬಗ್ಗೆ ಅವರೇ ಮಾತಾಡೋದು ಅತ್ಯಂತ ಅಧಿಕೃತವಾದ ಮಾಹಿತಿಯನ್ನು, ಒಳಗಿನ ಹೊರಗಿನ ಎಲ್ಲ ಮಾಹಿತಿನೂ ಸಿಗುತ್ತಾರೆ. ಉಳಿದವರು ಹೇಳಿದರೆ ಕಂಡಿದ್ದನ್ನು ಹೇಳ್ತಾರಷ್ಟೇ, ಅವರೇ ಹೇಳ್ಕೊಂಡಾಗ ಒಳಗ ಹೊರಗಿನ ಎಲ್ಲವನ್ನೂ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆಗೆ ಅಂಥ ಮನ್ನಣೆ ಬಂತು. ಅರ್ಜುನ ಹೇಳ್ತೇನೆ ಕೇಳು, ಯತ್ತೇಹಂ ಪ್ರಿಯಮಾಣಾಯ ವಕ್ಷಾಭಿಹಿತ ಕಾಮ್ಯಯ ಅತ್ಯಂತ ನೀನು ಸಂಶುತ್ವ ಸಂತೋಷಂ ಪ್ರಾಪ್ನೋವತೆ, ಹೇಳಿದರೆ ನೀನು ಸಂತೋಷ ಪಡ್ತಿ, ಅದು ಎಂಜಾಯ್ ಮಾಡ್ತೀಯಲ್ಲ, ತುಂಬ ಖುಷಿಯಿಂದ ಹೇಳುತ್ತೇನೆ ಕೇಳು ಅಂತ ಹೇಳಿ, ತಾನು ಹೇಗೆ ಸೃಷ್ಟಿಯಾದ ಎಲ್ಲದರ ಸ್ವಾಮಿ ತಾನು ಅಂತ ಹೇಳಿದ್ದ. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ, ಎಲ್ಲದರ ಸ್ವಾಮಿ, ಎಲ್ಲದರ ಹುಟ್ಟು ಬದುಕು ಅಳಿವು ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮೊದಲಾದ ಎಲ್ಲದಕ್ಕೂ ಸಹ ನಾನು ಸ್ವತಂತ್ರ ಕಾರಣ ಅಂತ ಹೇಳಿದ್ದ. ಪರಮಾತ್ಮ 4-5 ಸೇರಿ ಮಾಡಿದ್ದಲ್ಲ ಇದು ಒಂದು, ಪರಮಾತ್ಮ ಸ್ವಂತ ಎಲ್ಲವನ್ನೂ ತಾನೇ ಮಾಡ್ತಾ ಇದ್ದಾನೆ. ಅದನ್ನೆಲ್ಲ ಪರಿಪರಿಯಾಗಿ ಹೇಳುತ್ತಾ, ಚೇತನ ಇರಲಿ ಜಡ ಇರಲಿ ಅದರ ಗುಣ ಇರಲಿ ಗುಣಧರ್ಮಗಳಿರಲಿ ಹೊರಗಿನ ಭಾಗ ಇರಲಿ ಒಳಗಿನ ಭಾಗ ಇರಲಿ ಪ್ರತಿಯೊಂದು ಭಗವಂತನ ಅಧೀನ. ಇಂಥ ಆಧೀನ್ಯವನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಸಾಧಿಸಿಲ್ಲ, ಭಗವಂತನಿಗೆ ಮಾತ್ರ ಇರತಕ್ಕಂಥ ಹಿರಿಮೆ ಇದು. ಅಂಥ ತನ್ನ ಮಹಿಮೆಯನ್ನು ಹೇಳ್ತಾ ಹೇಳ್ತಾ ಹೋದ್ರೆ ಅರ್ಜುನಿಗೆ ಭಾರಿ ಆಶ್ಚರ್ಯವಾಗಿ, ನೋಡಬೇಕಲ್ಲ ಕೃಷ್ಣ ಅಂತ ಕೇಳಿದ. ಅರ್ಜುನ ನೋಡೋನು ತೋರಿಸೇ ಬಿಡ್ತಾನೆ, ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ. ಅವಾಗ ಸೈನ್ಸ್ ಆಗುತ್ತೆ ಭಗವದ್ಗೀತೆ, ಥಿಯರಿ ಪ್ರಾಕ್ಟಿಕಲ್ ಎರಡು ಸೇರಿದಾಗ ಸೈನ್ಸ್ ಆಗೋದು. ಇವತ್ತು ಭಗವದ್ಗೀತೆ ಅಧ್ಯಾತ್ಮ ಶಾಸ್ತ್ರ ಅಂತ ಹೇಳಿದರೆ ಅದರಲ್ಲಿ ತತ್ವ ಎಷ್ಟಿದೆಯೋ ಪ್ರಾಯೋಗಿಕವಾದ ಭಾಗ ಅಷ್ಟೇ ದೊಡ್ಡದಾಗಿದೆ. ನಾವು ಕೇಳೋದೆಲ್ಲ ಥಿಯರಿ ಆದರೆ ಬದುಕೋದೆಲ್ಲ ಪ್ರಾಕ್ಟಿಕಲ್ ಆಗುತ್ತೆ. ಭಗವಂತ ಕೃಷ್ಣ ನೇರವಾಗಿ ತೋರಿಸ್ತಾ, ನೋಡು ಅರ್ಜುನ ಪಶ್ಚಮೇ ಯೋಗಮೈಶ್ವರಂ. ಅರ್ಜುನ ನೋಡಿದ, ಕೇಳಿದಾಗ ಏನಾಗಿತ್ತಲ್ಲ ಅದರ 1000 ಪಟ್ಟು ಆಶ್ಚರ್ಯ ಪಡ್ತಾ ಇದ್ದ. ಭೀತ ಭೀತ ಪ್ರಣಮ್ಯ ಗಡಗಡ ನಡಿಗಿಬಿಡ್ತಾನೆ ಕೃಷ್ಣ, ದಯವಿಟ್ಟು ನನಗೆ ಆ ರೂಪವನ್ನೇ ತೋರಿಸು ಅಂತ ಕೇಳಿಕೊಂಡು ಮುಂದುವರಿದು ತನ್ನ ಭಗವಂತನ ಉಪಾಸನೆ ಹಿರಿಮೆಯನ್ನು ಆತನ ಬಾಯಿಂದನೇ ಕೇಳಿದ ಮೇಲೆ ಈ ಕೊನೆಯ ಷಟ್ಕ ಈ 13-18 ಅರ್ಜುನನ ಪ್ರಶ್ನೆ, ಪ್ರಕೃತಿ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. 6 ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಾರ್ಥನೆ ಮಾಡಿದ. ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞೇಯ 6 ಬಗ್ಗೆ ಹೇಳು ಅಂತ ಕೇಳಿದಾಗ ಭಗವಂತ ಹೇಳಿದ, ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಇಡೀ ವಿಶ್ವವೇ ಕ್ಷೇತ್ರ, ಇದು ಒಂದು ದೇವರು ಕ್ಷೇತ್ರಜ್ಞ, ಇಡೀ ವಿಶ್ವ ಕ್ಷೇತ್ರ. ಎಷ್ಟು ಸುಲಭ ಇದು, ಕ್ಷೇತ್ರ ಅಂದರೆ ಇಡೀ ವಿಶ್ವವೇ ಕ್ಷೇತ್ರ. ಆ ಹಿನ್ನೆಲೆಯಲ್ಲಿ ಜಗನ್ನಾಥದಾಸರು ಹೇಳಿದ್ದು, ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನಪಾತ್ರರು, 3 ಲೋಕಗಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಾಗಿ. ಎಲ್ಲ ಕಡೆ ದೇವರಿದ್ದಾನೆ, ದೇವರ ನಿಯಂತ್ರಣಕ್ಕೆ ಪ್ರತಿಯೊಂದು ಒಳಪಟ್ಟಿದೆ, ಅವನೆಲ್ಲದರಲ್ಲಿ ಸ್ವಾಮಿಯಾಗೇ ನೆಲೆಸಿದ್ದಾನೆ. ಅದನ್ನೆಲ್ಲ ಹೇಳ್ತಾ ಈ ಪ್ರಕೃತಿಯ ವ್ಯಾಪ್ತಿಯನ್ನು ಹೇಳ್ತಾರೆ, ಎಷ್ಟು ದೊಡ್ಡದು ಪ್ರಕೃತಿ ಎಂಬುದನ್ನು ತಿಳಿಸ್ತಾರೆ. ಮತ್ತು ತಿಳುವಳಿಕೆಗೆ ಆಧಾರ ಇರಬೇಕು ಯಾವಾಗಲೂ ಕೂಡ. ಒಬ್ಬನ ಊಹಾಪೋಹಗಳಿಂದ ಬದುಕಲಿಕ್ಕಾಗೋದಿಲ್ಲ, ನಾವು ಖಚಿತವಾದ ಮಾರ್ಗದರ್ಶನದಿಂದ ಹೋದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ಖಚಿತವಾದ ಮಾರ್ಗದರ್ಶನ ಪಡೆಯಬೇಕಾದ್ರೆ ಭಗವಂತ ಹೇಳ್ತಾನೆ, ಋಷಿಭಿ ಬಹುಧಾ ಗೀತಂ ಛಂದೋಭಿ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿ ವಿನಿಶ್ಚಿತಂ. ನಮ್ಮ ಜ್ಞಾನದ ಆಕರಗಳಿವೆಲ್ಲ ಕೂಡ ಗುರುಗಳು, ಋಷಿಭಿ ಬಹುಧಾ ಗೀತಂ, ಋಷಿಮುನಿಗಳ ಆದರ್ಶ ನಮ್ಮ ಮುಂದೆ ಇರಲಿ ಅಂತ ಹೇಳುತ್ತಾರೆ. ಋಷಿಮುನಿಗಳ ಆದರ್ಶ ನಮ್ಮ ಮುಂದೆ ಇರಬೇಕು. ಜ್ಞಾನದಲ್ಲಿ ಪರಿಶುದ್ಧರು, ಶುದ್ಧವಾದ ಜೀವನ, ಅವರಿಗೆ ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳೇ ಇಲ್ಲ. ಸರ್ವೇ ಜನಾ ಸುಖಿನೋ ಭವಂತು, ಕೇವಲ ಲೋಕಹಿತೈಷಿಗಳು. ಭಗವಂತನ ಪ್ರೀತಿ ಸಮಾಜದ ಮೇಲಿನ ಒಂದು ವಾತ್ಸಲ್ಯ, ಇದರ ಮೇಲಿಂದ ಅವರು ಮೋಸನೇ ಮಾಡೋದಿಲ್ಲ. ಆದ್ದರಿಂದ ಋಷಿಭಿರ್ ಬಹುಧಾ ಗೀತಂ. ರಾಘವೇಂದ್ರ ಸ್ವಾಮಿಗಳಂಥವರು, ರಾವಾಜರಾಜರು, ರಾಘವೇಂದ್ರ ಮೊದಲಾದ ಜ್ಞಾನಿಗಳೆಲ್ಲ ಕಲಿಯುಗ ಕಂಡಂಥ ಅಂಥ ಮಹಾನುಭಾವರುಗಳು. ಅವರಿಂದ ಏನು ಹೇಳಲ್ಪಟ್ಟಿದೆ ಅದನ್ನು ಕೇಳು ನೀನೀಗ. ಯಾವ್ಯಾವುದೋ ಪುಸ್ತಕ 1000 ಪುಸ್ತಕ ಅವತ್ತು ಇಟ್ಕೊಂಡು ಓಡಾಡ್ತೇನೆ ನನ್ನ ಕೈಯಲ್ಲಿ, ರಾಯರ ಪರಮ ಇಟ್ಕೊಂಡು ಓಡಾಡಬಾರದೆ, ರಾಮಚಾರಿತ್ರ ಮಂದಿರ ಇಟ್ಕೋಬಾರದೆ, ಅದು ಇಡ್ಲಿಕ್ಕೆ ಸಿಗ್ಬೇಕಲ್ಲ. ಒಂದು ಅದೇ ಪದ್ಧತಿ, ಈಗ ಮಾಡ್ಸರೇ ಗತಿ ಇಲ್ಲ, ಅಥವಾ ಮಾಡ್ಸರಿ ಇಟ್ಕೊಳ್ಳೋ ಬುದ್ಧಿ ಇವನಿಗಿಲ್ಲ, ಹೀಗಾಗಿಬಿಡುತ್ತೆ. ಅದು ಇಟ್ಕೊಂಡು ಅರ್ಥನೇ ಆಗಬೇಕಾಗಿಲ್ಲ, ಜೊತೆಗಿದ್ರೆ ಸಾಕು, ಮಂತ್ರ ಇದ್ದಾಗ ಲೆಕ್ಕ. ಸಣ್ಣ ಗ್ರಂಥ ರಾಮಚಾರಿತ್ರ ಮಂಜರಿ ಕೃಷ್ಣಜಿ ಎಂಥ ಗ್ರಂಥಗಳವೆಲ್ಲ, ಜೊತೆಗಿದ್ರೆ ಮಂತ್ರಗಳೇ ಜೊತೆಗಿದ್ದಂತೆ ಲೆಕ್ಕ. ಯಾವ ಕವಚವೂ ಅಷ್ಟು ಚೆನ್ನಾಗಿ ಕಾಪಾಡೋದಿಲ್ಲ ಅಂತ ಶಕ್ತಿ ಅದಕ್ಕಿದೆ. ಆದರೆ ಋಷಿಭಿರ್ ಬಹುಧಾ ಗೀತಂ ಛಂದೋಭಿ ವಿವಿಧ ಪೃಥಕ್, ವೇದ ಮಂತ್ರಗಳಿಂದ ತಿಳಿರಿ ಅಂತ ಹೇಳ್ತಾರೆ. ಎಲ್ಲ ವೇದ ಮಂತ್ರ ಗೊತ್ತಿಲ್ಲ ಹೋದಲ್ಲೋ, ಗಾಯತ್ರಿ ಮಂತ್ರ ಇದೆಯಲ್ಲ, ಇನ್ನೇನು ಬೇಕು ಅದಕ್ಕಿಂತ. ಗಾಯತ್ರಿ ವೇದಮಾತಾ, ವೇದಮಾತಾತು ಗಾಯತ್ರಿ. ಗಾಯತ್ರಿಯ ಉಚ್ಚಾರಣೆ ಸಮಸ್ತ ವೇದಗಳ ಉಚ್ಚಾರಣೆಯ ಫಲವನ್ನು ಕೊಡ್ತಾ ಇದೆ. ಅದನ್ನು ಮಾಡಿ ಬ್ರಹ್ಮಸೂತ್ರ ಪದೈಶ್ಚೈವ, ಬ್ರಹ್ಮಸೂತ್ರಗಳಿಂದ ತೀರ್ಮಾನ ಆಗಬೇಕೇ ಹೊರತು ಅದು ಅಲ್ಟಿಮೇಟ್. ಬ್ರಹ್ಮಸೂತ್ರದ ಮೇಲೆ ಮತ್ತೊಂದಿಲ್ಲ. ಸುಪ್ರೀಂ ಕೋರ್ಟ್ ಅಂತ ಏನು ಹೇಳ್ತೇವೆ ನಮ್ಮ ಅಧ್ಯಾತ್ಮದ ಸುಪ್ರೀಂ ಕೋರ್ಟ್ ಅಂದರೆ ಬ್ರಹ್ಮಸೂತ್ರಗಳು, ಅದರಲ್ಲಿ ಹೇಳಿದ್ದೇ ನಿರ್ಣಯ. ಅದರಿಂದ ಹೇಳ್ತೇನೆ ಕೇಳು ಅರ್ಜುನ ಅಂತ ಭಗವಂತ ಹೇಳ್ತಾ, ಯಾಕೆ ಮಾತು ಹೇಳ್ತಾನೆ, ನಿನಗೆ ನಾನು ಸಿಕ್ಕಿದ್ದೇನೆ. ಅರ್ಜುನ ನಿನಗೇನೋ ಅನಿಸಿಕೆ, ಎಲ್ರಿಗೂ ಐದು ಕಷ್ಟದಲ್ಲಿ ಸಿಗ್ತಾನೆ, ಅದಕ್ಕೆ ಇದನ್ನು ನೋಡಿ ಬದುಕಿ ಅಂತ ಹೇಳಿದ. ಇವರ ಆಚರಣೆಯನ್ನು ನೋಡಿ, ಅದರ ಉಪದೇಶವನ್ನು ನೋಡಿ ಬದುಕಬೇಕು ಅಂತ ಭಗವಂತ ಹೇಳ್ತಾ, ಈ ಜಡತತ್ವದ ವ್ಯಾಪ್ತಿ ಎಷ್ಟು, ಬುದ್ಧಿ ಅವ್ಯಕ್ತ ತತ್ವ ಪಂಚಭೂತಗಳು ಅಹಂಕಾರ ತತ್ವ ದಶ ಇಂದ್ರಿಯಾಣಿ ದಶೈಕಂಚ ಪಂಚಕೇಂದ್ರಿಯ ಗೋಚರಾಹ 11 ಇಂದ್ರಿಯಗಳು 5 ಶಬ್ದಾದಿ ತನ್ಮಾತ್ರಗಳು ಇವೆಲ್ಲವನ್ನು ತಿಳಿಸ್ತಾ, ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ, ಕ್ಷೇತ್ರವನ್ನು ಹೇಳಿದ್ದೇನೆ. ಇಂಥ ಜ್ಞಾನ ಸಾಧನೆ ಸುಮ್ಮನೆ ಬರೋದಿಲ್ಲ, ವಿಶೇಷ ರೀತಿಯಲ್ಲಿ ನೋಡಿ ಸಾಧನೆ ಮಾಡಬೇಕದಕ್ಕೆ ಅಂತ ಹೇಳಿ ಪರಮಾತ್ಮ 20 ಗುಣಗಳನ್ನು ಹೇಳುತ್ತಾನೆ ಸಾಧನೆಗೋಸ್ಕರ. 20 ಗುಣಗಳನ್ನು ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಶಾಂತಿ ಆರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚ ಅನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. 20 ಗುಣಗಳನ್ನು ಹೇಳುತ್ತಾನೆ. 20 ಗುಣಗಳು, 20 ಗುಣಗಳಿಂದ ನಾವು ಸಾಧನೆ ಮಾಡಕ್ಕೆ ಬರುತ್ತೆ ಅಂತ ಹೇಳಿದ್ರು. ಹಿಂದೊಮ್ಮೆ 20-point ಪ್ರೋಗ್ರಾಮ್ ಅಂತ ಬಂದಿತ್ತು, ಅನೇಕರು ಗೊತ್ತಿರಬೇಕು, ಕಾಂಗ್ರೆಸ್ 20-point ಪ್ರೋಗ್ರಾಮ್ ಅಂತ ಹೇಳಿ. ಅದು ಪೊಲಿಟಿಕಲ್ 20-point ಪ್ರೋಗ್ರಾಮ್, ಇದು ಸ್ಪಿರಿಚುವಲ್ 20-point ಪ್ರೋಗ್ರಾಮ್. ರಾಯರು ಬರೀಬೇಕಾದ್ರೆ ವಿಂಶತಿ ಧರ್ಮಜಾತಂ ಅಂತಾನೆ ಬರೀತಾರೆ. 20 ಅಂಶಗಳ ಕಾರ್ಯಕ್ರಮ ಇದು ನಮ್ಮ ಜೀವನದಲ್ಲಿ ಇತ್ತು ಅಂದರೆ ಯಶಸ್ಸಿಗೆ ಪ್ರತಿ ಹೆಜ್ಜೆಯಲ್ಲಿ ಯಶಸ್ಸು ಖಚಿತ ಅಂತ ಹೇಳುತ್ತಾರೆ. ನೀವು ಎಲ್ಲಿ ಬೇಕಾದರೂ ಹಾಕಿ, ಕೆಟ್ಟ ವಾಸ್ತು ಶ್ಮಶಾನದಲ್ಲಿ ಹಾಕಿ ಯಶಸ್ವಿಯಾಗಿ ಬರ್ತಾರೆ, ಅಂತ ಶಕ್ತಿ ಅದಕ್ಕಿದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾದ ಮನುಷ್ಯ ಸಾಧನೆ. ರುದ್ರದೇವರು ಎಲ್ಲಿದ್ದಾರೆ ಗೊತ್ತಿರೋ? ವಾಸ ಮಾಡೋದವರು ಶ್ಮಶಾನ ಭೂಮಿ, ರುದ್ರಭೂಮಿ ಅಂತಾನೆ ಹೆಸರು ಅದಕ್ಕೆ. ಎಂಥ ಪರಮ ಪೂಜ್ಯರು, ಮತ್ತೆ ಸ್ಮಶಾನಕ್ಕೆ ಹೋಗಿ ಬಂದರೆ ಸ್ನಾನ ಮಾಡಬೇಕು ಮೈಲಿಗೆ, ಅವ್ರ ಮೈಲಿಗೇನೆ ಅಲ್ಲ ಎಂಥ ವಸ್ತು. ಯಾಕೆ? ಗಂಗಾಧರ ಸದಾಕಾಲ ವಿಷ್ಣುಪಾದೋದಕ ಧರರವರು. ಆದ್ದರಿಂದ ತೋರಿಸ್ತಾರೆ, ಉಳಿದೆಲ್ಲ ಸೆಕೆಂಡರಿ, ಜ್ಞಾನ ಒಂದೇ ಭಾರಿ ದೊಡ್ಡದು. ಆ ಜ್ಞಾನ ಯಾವುದೋ ಜ್ಞಾನ ಅಲ್ಲ, ಮಯಿಚ ಅನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ, ನನ್ನಲ್ಲಿ ನಿರ್ಮಲವಾದಂಥ ಭಕ್ತಿ, ನಿಷ್ಕಲಂಕಿತವಾದಂಥ ಭಕ್ತಿ. ಅದನ್ನು ಮಾಡಿಕೊಂಡು ಸರಿಯಾದ ತಿಳುವಳಿಕೆ ಇದ್ರೆ ಯೋಚನೆಯೇ ಇಲ್ಲ. ಜ್ಞಾನ ಸಂಪಾದನೆ ಮಾಡಿ, ಜ್ಞಾನ ಸಂಪಾದನೆ ದುರುಪಯೋಗ ಆಗಬಾರದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ, ನಿತ್ಯದಲ್ಲೂ ಅಧ್ಯಾತ್ಮ ಜ್ಞಾನ. ಉಸಿರು ಹೇಗೋ ಹಾಕಿ, ಉಸಿರು ಎಂದು ಶನಿವಾರ ಭಾನುವಾರ ಉಸಿರಾಳಕ್ಕೆ ಬರುತ್ತಾ? ಪ್ರತಿ ಕ್ಷಣದಲ್ಲೂ ಉಸಿರಿರಬೇಕು. ಉಸಿರು ಬಿಟ್ಟಾದ್ರೆ ಸತ್ತ ಅಂತ ಅರಿತು ಪೆಡನೆಂದು ಪೇಳ್ಬರೋ ಬುಧ ಜನ. ಉಸಿರು ಬಿಟ್ಟಾಗ ನಮ್ಮ ಜೀವನಕ್ಕೆ ಅರ್ಥವೇ ಇಲ್ಲ. ಜ್ಞಾನವನ್ನು ಬಿಟ್ಟರೆ ಮದುಕಿಗೆ ಅರ್ಥನೇ ಇಲ್ಲ. ಜ್ಞಾನ ಎಂಥದ್ರೆ ಹೇಳ್ತಾರೆ, ಕೋಮಸ್ಥಿತಿಯಲ್ಲಿ ಇದ್ದಾರೆ ಇದ್ದಾರೆ ಪಾಪ, ಎಚ್ಚರಣೆ ಇಲ್ಲ, ಪಾಪ ಅಂತಾರೆ. ಎಚ್ಚರಣೆ ಇಲ್ಲ, ತಿಳುವಳಿಗೆ ಏನು ಮಾಡಬೇಕು ತಗೊಂಡು? ಅದನ್ನು ನನ್ನ ಕಣ್ಣು ತೆಗೆದು ಹೋದ ಬದುಕು ಕೋಮಾ ಸ್ಟೇಜ್ ಇದ್ದಾಗಲೇ. ಇವರು ಆಧ್ಯಾತ್ಮಿಕ ಕೋಮಾ ಸ್ಟೇಜ್ನಲ್ಲಿ ಮನುಷ್ಯ ಇದ್ದಾರೆ. ಆಧ್ಯಾತ್ಮಿಕ ಎಚ್ಚರವೇ ಅವನಿಗಿಲ್ಲ. ತಿನ್ನು ಕುಡಿ ಇವತ್ತಂತೂ ಆಕರ್ಷಣೆಗಳು ಸಾವಿರಾರು. ಶಾಸ್ತ್ರವೊಂದನ್ನು ಬಿಟ್ಟರೆ ಮನುಷ್ಯರಿಗೆ ಅದು ಒಳ್ಳೆ, ಯಾವ ವಯಸ್ಸಿನಲ್ಲಿ ಮನುಷ್ಯ ಒಳ್ಳೆ ಸಾಧನೆ ಮಾಡಬೇಕು, ಒಳ್ಳೆ ತಾರುಣ್ಯ, ಒಳ್ಳೆ ಎಸ್ ಎಸ್ ಎಲ್ ಸಿಯಿಂದ ಡಿಗ್ರಿ ಕೋರ್ಸ್ ಮುಗಿಸೋದು 5-6 ವರ್ಷಗಳು ಜೀವನದ ನಿಜವಾದ ಟರ್ನಿಂಗ್ ಪಾಯಿಂಟ್ಗಳು. ಆ ಪಾಯಿಂಟ್ನಲ್ಲಿ ಏನಿದೆ, ಎಲ್ಲ ಮಾಡಬಾರದ ಕೆಲಸಗಳನ್ನು ಮಾಡೋದಕ್ಕೆ ಫುಲ್ ಸ್ಕೋಪ್ ಅದಕ್ಕೆ. ಅದನ್ನು ಪಾರಾಗಿ ಬರ್ತೀವಿ. ಇವತ್ತು ವಿದ್ಯಾ ಓದ್ತಾನೋ ಬಿಡ್ತಾನೋ ದುರಭ್ಯಾಸ ಕಲ್ತು ಬರ್ತಾನೆ, ಗ್ಯಾರಂಟಿ, ಇದು ಗ್ಯಾರಂಟಿ. ಇವತ್ತು ಸ್ಕೂಲು ಕಾಲೇಜಿಗೆ ಸೇರಿಸಿದರೆ ವಿದ್ಯೆ ಬರೋದ್ರ ಬಗ್ಗೆ ನಮಗೆ ಸಂದೇಹನೇ, ಆದರೆ ದುರಭ್ಯಾಸ ಬರೋದ್ರ ಬಗ್ಗೆ ಸಂದೇಹನೇ ಇಲ್ಲ ಅಂತ ಸ್ಥಿತಿ ಬಂದೋಗಿ. ಅದು ದಾಟಿ ಬಂದರೆ ಪುಣ್ಯಾತ್ಮರು ಅಂತ ಅರ್ಥ, ಎಕ್ಸೆಪ್ಷನ್ಸ್ ಅಷ್ಟೇ. ಆ ಒಂದು ಆಸೆ ಆಮಿಷಗಳನ್ನು ದಾಟಿ ಹೇಳೋಮ ಎಷ್ಟೋ ಸೇರ್ತಿರ್ತಾರೆ. ಇನ್ನೇ ಹೇಳಬೇಕು, ಈ ಪಾಪವನ್ನು ಹೇಳೋಮ ಎಷ್ಟೋ ಕುಡುಕ ಮೊನ್ನೆ ನೋಡಿ, ಕುಡಿದು ಬಂದು ಹುಡುಗನ ಕೊಂದಾಕ್ಬಿಟ್ಟಿದ್ದ ನಡೆಯಂತೆ. ಪೇಪರ್ ನೋಡಿರ್ಬೇಕಲ್ಲ, ಕುಡಿದ ಗೋಡೆ ಅಪ್ಪಳಿಸ್ತಾ ಗುದೋದ್ ಪರಾಕ್ರಮ ತೋರಿಸ್ಕೊಡ್ತಾರೆ. ಬೇಷ್ಟ್ರ ಅಂದರೆ ಇವರೇನು ಮಲ್ಲಯುದ್ಧ ಮಾಡಬೇಕು ಅವರೆಲ್ಲ ಕೂಡ. ಎಂಥ ಮೂರ್ಖ ಇರಬೇಕು ಅವನು, ಎಂಥ ಪಾಪಿಷ್ಟ ಹುಡುಗ, ಪಾಠ ಹೇಳ್ಕೊಡೋದು ಬಿಟ್ಟ ಕೊಂದಾಕ್ಬಿಟ್ಟ, ಲೆಕ್ಕ ಹಾಕಿ ಕುಡಿದು ಬಂದಿದ್ದ ಲೆಕ್ಕ ಹಾಕಬೇಕಾದ್ರೆ. ಇಂಥ ಮೇಷ್ಟ್ರಿಂದ ಏನು ಉದ್ಧಾರ ಆಗ್ಬೋದು ಮನುಷ್ಯ ಅಂದ್ರೆ? ಯಾಕೆ ಗೊತ್ತಾ? ಆಧ್ಯಾತ್ಮಕ ಮೌಲ್ಯ ಇಲ್ಲ ಅಂದರೆ ಮನುಷ್ಯ ಪಶುವಾದಾಗ್ತಾನೆ ಅಂತ ಹೇಳ್ತಾ, ಮರ್ಡರರಾಗಿದ್ದಾನಷ್ಟೇ. ಇವತ್ತು ಮೌಲ್ಯ ಇಲ್ಲದವರು ವ್ಯಾಪಾರ ಮಾಡಲಿ, ವ್ಯಾಪಾರ ಏನೇ ಮಾಡಲಿ, ಅದಕ್ಕೂ ಅಧ್ಯಾತ್ಮದ ರಕ್ಷಣೆ ಇರಬೇಕು. ಅಧ್ಯಾತ್ಮದ ಶ್ರೀರಕ್ಷೆ ಇಲ್ಲದೆ ಹೋದರೆ ಜೀವನದ ಪ್ರತಿಯೊಂದು ಅಂಶದಲ್ಲೂ ಮನುಷ್ಯನಿಗೆ ಸೋಲು ಸಾವು, ಅವನಿಗೂ ಕೆಡಕು ಸಮಾಜಕ್ಕೂ ಕೆಡಕು. ಅದರಿಂದ ನಾನು ಅರ್ಥ ಮಾಡಿಕೊಳ್ಳಿ, ಭಗವದ್ಗೀತೆಯನ್ನು ಮಾತೇ ನಮಗೆ ತಾರಕ. ಭಗವಂತ ಇದ್ದಾನೆ ಅವನು ಹೇಳುತ್ತಾನೆ, ಅಷ್ಟು ತಿಳ್ಕೊಂಡ್ರೆ ಸಾಕು. ಭಗವಂತ ಇದ್ದಾನೆ, ಭಗವಂತ ಗೀತೆ ಅವನು ಮಾತಾಡ್ತಾನೆ, ಅವನು ಏನು ಮಾತಾಡಿದ್ದಾನೆ ಅದು ಉಪದೇಶ ಆಜ್ಞೆ, ಅದು ವಿಶ್ವದ ಅತ್ಯಂತ ಕಲ್ಯಾಣಕರವಾದಂಥ ಶಾಸ್ತ್ರ. ಅದಕ್ಕೆ 20 ಧರ್ಮಗಳನ್ನು ಅಳವಡಿಸಿಕೊಳ್ಳಿ, ಎಂಥ ಯಶಸ್ಸನ್ನು ಗಳಿಸಬಹುದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ, ಆಚಾರ್ಯ ವಿವರಣೆ ಎಷ್ಟು ಅದ್ಭುತವಾದದ್ದು. ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರ ದರ್ಶನಂ, ದೇವರನ್ನ ಕಾಣಬೇಕು ಅಂತ ಬದುಕಿ ಅಂತ ಹೇಳುತ್ತಾರೆ. ದೇವರನ್ನ ಕಾಣಬೇಕು ಅಂತ ಬದುಕಿ, ಅದನ್ನೇ ದಾಸರ ಎಷ್ಟು ಹೇಳಿದ್ರು. ಪೇಳಂಗೋವಿಯ ಚಲ್ಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಅವ್ರು ಮಾಡ್ತಿದ್ದ ದೇವರು ಎಲ್ಲಿದ್ದಾನೆ, ಅದನ್ನು ಹುಡುಕಿದ್ದು ಹುಡುಕಿದ್ದೆ ಹುಡುಕಿದ್ದೆ ಹುಡುಕಿದ್ದೆ, ಕೊನೆಗೂ ದೇವರು ಕಂಡೇ ಕಂಡವರು. ತಿರುಮಯ್ಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನು ಕುಣದಾಡಿ ಬಿಡ್ತಾರೆ. ಎಷ್ಟು ಆ ಜೀವನ ಸಾರ್ಥಕ ಮಾಡ್ಕೊತಾರೆ. ದಾಸರೆಂದರೆ ಪುರಂದರ ದಾಸರಯ್ಯ, ಪೂತಾತ್ಮ ಪುರಂದರ ದಾಸರಿವರಯ್ಯ. ಇಂಥ ಪ್ರಶಂಸೆಯನ್ನು ಗುರುಗಳಾದ ವ್ಯಾಸರಾಜರಿಂದ ಪಡಿತಾರೆ ಅಂತ ಹೇಳಿದ ಮೇಲೆ ಅವರ ಗುರಿಯೆಲ್ಲ ಒಂದೇ, ತತ್ವಜ್ಞಾನಾರ್ಥ ದರ್ಶನ, ದೇವರನ್ನು ಕಾಣಬೇಕು. ಅದು ಒಂದು ಕಾಣಲಿಲ್ಲ ಅಂದ್ರೆ ಹತಾಶವಾದ ಜೀವನ. ನಾರದರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದ್ರಂತ ಒಂದು ಕಾಲ ನಾರದರಿಗೆ ನಿಮ್ಗೆ ಖುಷಿ ಆಗುತ್ತೋ, ಅವರು ಆತ್ಮಹತ್ಯೆ ಕೇಸ ಪಾಪ ಅಂತ ಹೇಳಿಬಿಟ್ಟು. ಅವ್ರು ಯಾವುದಕ್ಕೆ ಆತ್ಮ, ಸಿನಿಮಾ ಟಿಕೆಟ್ಗಳಿಲ್ಲ ಅಂತಾನೋ, ಎಲೆಕ್ಷನ್ ಟಿಕೆಟ್ ಸಿಗಲಿಲ್ಲ ಅಂತಾನೋ, ಏನೋ ಸಿಗಲಿಲ್ಲ ಅಂತಾನೋ ಮಾಡ್ಕೊಳ್ಳಿಲ್ಲ. ದೇವರು ಕಾಣಲಿಲ್ಲ ಯಾಕೆ ಬದುಕಬೇಕು ಅನ್ನೋದು, ದೇವರು ಕಾಣಲಿಲ್ಲ ನಮ್ಮ ಬದುಕಿಗೆ ಏನು ಅರ್ಥ ಇದೆ. ಅದಕ್ಕೆ ಲೋಕ ಗುರುಗಳಾದರು ನಾಗರಮೂರ್ತಿಗಳು ಅಂತ ಹೇಳಿದರೆ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಎನು ಮನವೇ, ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಆ ಮಟ್ಟ ಮುಟ್ಟಿ ದೇವರು ತಷ್ಟ ಕಣ್ಣಂತ ಕೋಲ್ಮಿಂಚಿನಂತೆ ಹೊಳೆದನಂತ. ಇದು ನಾರದರ ದೊಡ್ಡ ಯಶಸ್ಸದು ಒಂದು. ಅವು ಬ್ರಹ್ಮದೇವರ ಮಗನಾಗಿ ಹುಟ್ಟುತ್ತಾರೆ, ಬ್ರಹ್ಮದೇವರ ತೊಡೆಯಲ್ಲಿ ಆಡ್ತಾರೆ, ವಿಶ್ವಕ್ಕೆ ತತ್ವೋಪದೇಶವನ್ನು ಮಾಡ್ತಾರೆ, ವಾಯುದೇವರ ಶಿಷ್ಯರಾಗ್ತಾರೆ. ಅದು ವಿಶೇಷ, ಅವರು ಬ್ರಹ್ಮದೇವರ ಮಗ, ವಾಯುದೇವರ ಶಿಷ್ಯ. ಎಂತ ಅಪ್ಪ ಎಂತ ಗುರು ನಾರದ. ಅದಕ್ಕೆ ನಾರದರಿಗೆ ಅಂತ ಮಹತ್ವ ಬಂತು. ಅವರ ಗುರಿ ಒಂದೇ, ದೇವರು ಕಾಣಬೇಕು, ದೇವರು ಕಾಣಬೇಕು. ಸರ್ವಸ್ವ ತ್ಯಾಗ ಮಾಡಿದ್ರು, 10-20 ವಯಸ್ಸ ತ್ಯಾಗ ಮಾಡಿದವರಲ್ಲ ನವಕೋಟಿ ನಾರಾಯಣ. ಅವತ್ತಿನ ನವಕೋಟಿ ಇವತ್ತು ಚೇಂಜ್ ಮಾಡ ಡಬಲ್ 6 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಬಂದುಬಿಟ್ರೆ ಗೋವಿಂದ. 500 ವರ್ಷಗಳ ಹಿಂದಿನ ನವಕೋಟಿ ಅಂತ ಹೇಳಿದರೆ ಇವತ್ತು ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ಅಂಥ ಒಂದು ಸಾಮ್ರಾಜ್ಯ ಅಪಾರ ಐಶ್ವರ್ಯವನ್ನ ತೃಣಪ್ರಾಯವಾಗಿ ಬಿಟ್ಟು ಬರುತ್ತಾರೆ. ಅದಕ್ಕೇನೆ ತತ್ವಜ್ಞಾನಾರ್ಥ ದರ್ಶನ. ತತ್ವಜ್ಞಾನ ಒಂದೇ ಗುರಿ ಇತ್ತು, ಅವರ ಗುರಿ ಶುದ್ಧವಾಗಿತ್ತು. ಹಿಡಿದ ಗುರುಗಳು ಒಳ್ಳೆಯವರಾಗಿದ್ದು, ಋಷಿಭಿರು ಬಹುದಾಗಿತ್ತು. ವ್ಯಾಸರಾಯರಂಥವ್ರ ಹತ್ರ ಹೋದ್ರು, ಅವ್ರು ಹೇಳ್ತಾರೆ ಗುರು ವ್ಯಾಸರಾಯರ ಚರಣ ಕಮಲ ವೆನಗೆ ಗತಿ ಅಂತ ಹೋಗ್ತಾರೆ. ಈ ಸುಮ್ಮನೆಗಳಿದ್ದೇನು ಮಾಡಿದರು ಅಂತ ಹೋಗ್ತಾರೆ. ಅದರ ಫಲ ದೇವರ ದರ್ಶನ ಆಗೇ ಆಯ್ತು ಅವರಿಗೆ. ಆ ರೀತಿ ಬದುಕಬೇಕು ಎಂಬುದು ಶಾಸ್ತ್ರದ ಅರ್ಥ. ಅಲ್ಲಿಂದ ಮುಂದೆ ಭಗವಂತ ಹೇಳ್ತಾನೆ, ಭಗವಂತ ಹೇಗಿದ್ದಾನೆ ಅಂದ್ರೆ ಭಗವಂತ ತಾನೇ ಹೇಳುತ್ತಾನೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಮೈಯೆಲ್ಲ ಕಣ್ಣು, ಮೈಯೆಲ್ಲ ಕಾಲು, ಮೈಯೆಲ್ಲ ಕಿವಿ, ದೇವರಿಗೆ ಸರ್ವೇಂದ್ರಿಯಗಳು ಪರಿಪೂರ್ಣ. ಆದ್ದರಿಂದ ದೇವರು ಎಲ್ಲಿ ನೋಡ್ತಾನೆ ಕೇಳಿಬೇಡಿ, ಅವನ ಕಣ್ಣಿಗೆ ಕಾಣದ್ದೇ ಇಲ್ಲ, ಅವನು ಮಾಡಲಿಕ್ಕಾಗದ ಕೆಲಸವೇ ಇಲ್ಲ, ಅವನು ಓಡಾಡದ ಜಾಗವೇ ಇಲ್ಲ. ಅವನಂಥ ಪರಿಪೂರ್ಣವಾದ ವ್ಯಕ್ತಿಯು. ಪರಿಪೂರ್ಣತೆಯ ಒಂದು ಶ್ರೇಷ್ಠ ದರ್ಶನ ಕಾಣಬೇಕು ಅಂತಿದ್ರೆ ದೇವರ ಚಿತ್ರವನ್ನು ನೋಡಬೇಕು. ದೇವರ ಮುಂದೆ ಯಾವ ಸಮುದ್ರವೂ ಪೂರ್ಣ ಅಲ್ಲ, ಯಾವ ಗಗನವೂ ಪೂರ್ಣವಲ್ಲ. ಅಂಥ ಪೂರ್ಣತೆ ಪರಮಾತ್ಮನದು. ಅರ್ಜುನ, ಎಲ್ಲದರ ಮೇಲೆ ನಾನಿದ್ದೇನೆ, ನನ್ನ ಇಂದ್ರಿಯಗಳು ಎಲ್ಲವೂ ಪೂರ್ಣ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲರ ಇಂದ್ರಿಯ ನನ್ನ ಹತೋಟಿಯಲ್ಲಿ ಇದೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ತನ್ನ ಇಂದ್ರಿಯ ಇದೆಯಲ್ಲ, ಸಮಸ್ತರ ಇಂದ್ರಿಯಗಳು ಪರಮಾತ್ಮನ ಕೈಯಲ್ಲಿದೆ. ಅದಕ್ಕೆ ಆತ ಹೃಷಿಕೇಶ ಅಂತ ಪರಮಾತ್ಮನ ಹೇಳ. ಹೃಷಿಕೇಶ ಸರ್ವೇಂದ್ರಿಯ ಪ್ರವರ್ತಕ, ತನ್ನ ಸರ್ವೇಂದ್ರಿಯಗಳು ತನ್ನ ಅಧೀನ. ಇಡೀ ರಮಾಬ್ರಹ್ಮಾದಿ ಸಮಸ್ತ ಜೀವರ ಚೇತನಗಳ ಸಕಲ ಇಂದ್ರಿಯಗಳು ಕೂಡ ಸರ್ವಕಾಲದಲ್ಲೂ ಕೂಡ ಸರ್ವ ರೀತಿಯಲ್ಲೂ ಕೂಡ ಭಗವಂತನ ಅಧೀನ. ಅದಕ್ಕೆ ಹೃಷಿಕೇಶಾಯ ನಮಃ ಅಂದರೆ ಅದೇ ಅರ್ಥ ಕೃಷ್ಣನಿಗೆ ಹೇಳೋದು, ಆ ಅರ್ಥದಲ್ಲಿ ಹೇಳೋದು. ಅಂಥ ಕೃಷ್ಣ ನೋಡಿ ಹೇಳ್ತಾನೆ, ಕುದುರೆ ಹಿಡ್ಕೊಂಡು ಕೂತಿದ್ದಾನೆ, ಲಗಾಮ್ ಕೈ ಹಿಡ್ಕೊಂಡಿದ್ದಾನೆ. ಬರೀ ಈ ಕುದುರೆ ಹಿಡ್ಕೊಂಡಿಲ್ಲ ಅರ್ಜುನ, ನಾನು ಕುದುರೆಗಳು ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಎಲ್ಲರ ಕುದುರೆಗಳು ನನ್ನ ಕೈಯಲ್ಲಿವೆ ಅಂತ ಹೇಳ್ತಾನೆ. ಎಲ್ಲರ ಕುದುರೆ ನನ್ನ ಕೈಯಲ್ಲಿದೆ, ಸರ್ವೇಂದ್ರಿಯ ಪ್ರೇರಕ. ನಮ್ಮನೆ ನೋಡ್ತೇವೆ ಸ್ವಿಚ್ ನಮ್ಮ ಕೈಯಲ್ಲಿದೆ ಅಂತ ಹೇಳಿ ಮೇನಲ್ಲಿ ಆಫ್ ಮಾಡಿದ್ರೆ ಕತೆ ಮುದುವತ್ತೆ. ಒಂದು ಸ್ವಿಚ್ ಇರೋದು ಎಷ್ಟು ಬಿಟ್ಟರೆ ಅಷ್ಟೇ, ಇಲ್ಲದೆ ಎಲ್ಲಿರುತ್ತೀಗ. ಇವತ್ತು ಹೇಗೆ ತಕ್ಷಣ ಮೇನ್ ಎಲ್ಲಿದೆ ಹುಡುಕ್ತಾನೆ, ನೀರಿಂಗ್ ಸಪ್ಲೈ ಸ್ಟೇಷನ್ ಯಾವುದು ನೋಡುತ್ತಾನೆ. ಎಲ್ಲ ಹೋಗ್ತಾ ಹೋಗ್ತಾ ಬರುತ್ತೆ. ಹೇಳ್ತಾರೆ ಗಡಿ ಕರ್ನಾಟಕ ಡಾರ್ಕಲ್ಲಿತ್ತು, ಇಲ್ಲ ದೇಶದೇಶನೇ ಕತ್ತಲಲ್ಲಿತ್ತು ಅಂತೇಳಿ. ಪರಮಾತ್ಮ ಕೈ ಬಿಟ್ಟರೆ ವಿಶ್ವವೇ ಕತ್ತಲಲ್ಲಿರುತ್ತೆ ಅಂತ ಹೇಳುತ್ತಾರೆ. ಅವನು ಅನುಗ್ರಹ ಮಾಡಿದನು, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ಅವನು ಬೆಳಕು ಕೊಟ್ಟರೆ ಯಾವ ಕತ್ತಲೆ ಅಡ್ಡಿ ಮಾಡೋದಿಲ್ಲ, ಅವನು ಕತ್ತಲೆ ಮಾಡಿದರೆ ಯಾವ ಬೆಳಕು ಬರಲಿಕ್ಕೆ ಸಾಧ್ಯ ಇಲ್ಲ. ಆಲ್ ಇನ್ ಆಲ್ ಈ ಒಂದು ದೇವರ ಚಿತ್ರ ಅದು ಅತ್ಯಂತ ಭವ್ಯವಾದ ಚಿತ್ರ. ಅದನ್ನು ಹೇಳ್ತಾನೆ ಅರ್ಜುನ, ಇದನ್ನು ತಿಳಿದರೆ ಮನುಷ್ಯ ಮುಕ್ತನಾಗ್ತಾನೆ, ಸಮಸ್ತ ದುಃಖಗಳನ್ನು ಗೆದ್ದ ನಿಲ್ತಾನೆ. ಅಂದರೆ ದೇವರಿದ್ದಾನೆ ಅಂದರೆ ಟ್ಯಾಪ್ ಇದೆ ನೀರಿದೆ ಗೊತ್ತಾನೆ, ದಿನಕ್ಕೆ ಬಾಯಿಯರಿಕೆ ಹಾಕಿರ್ತಾನೆ, ತಕ್ಷಣ ನೀರು ಬಿಟ್ಕೊಂಡ್ಬಿಡ್ತೇವೆ. ಟ್ಯಾಪ್ ಇದೆ ಅಂತ ಗೊತ್ತಾದರೆ ನೀರು ಬಿಟ್ಕೊತಾನೆ, ಬಾವಿ ಇದೆ ನೀರು ಸೇದ್ಕೊತಾನೆ, ಕರೆಂಟ್ ಇದೆ ಬೆಳಕು ಹಾಕೋತಾನೆ, ಅಪಾಯ ಇದೆ ಖಡ್ಗ ಹಿಡ್ಕೋತಾನೆ, ಒಂದೊಂದು ಮಾಡ್ತೇನೆ. ದೇವರು ಎಲ್ಲವೂ ಆದ್ರಿಂದ ದೇವರು ನಮ್ಮ ಜೊತೆಗಿದ್ದಾನೆ, ಮುಗಿದೋಗ್ತಾನೆ. ಸಮಸ್ಯೆ ಇರಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಭಯದ ಹೆಸರೇ ಇಲ್ಲ. ಸಂಪೂರ್ಣವಾದ ನಿರ್ಭಯವಾದ ಜೀವನ ಸಾಗಿಸಲಿಕ್ಕೆ ಬ್ರಹ್ಮಜ್ಞಾನ ಒಂದೇ ಸಾಧನೆ ಹೊರತು ಇನ್ಯಾವುದೂ ಸಾಧನೆ ಅಲ್ಲ. ಅದನ್ನ ಅನೇಕ ರೀತಿಯಲ್ಲಿ ಹೇಳ್ತಾ ಅರ್ಜುನ. ಪ್ರಕೃತಿ ಪುರುಷರ ಬಗ್ಗೆ ಹೇಳ್ತೇನೆ ಕೇಳು. ಪ್ರಕೃತಿ ಮತ್ತು ಪುರುಷರು ಇಬ್ಬರು ಕೂಡ ಅನಾದಿನೇ. ಪ್ರಕೃತಿಂ ಪುರುಷಂಚೈವ ವಿಧ್ಯಾನಾದಿ ಉಭಾವಪಿ. ನಿನ್ನೆದೆಲ್ಲ ನೋಡಿದ್ದೇವೆ ಈಗಾಗಲೇ. ಪ್ರಕೃತಿ ಎರಡು ವಿಧ ಪ್ರಕೃತಿ, ಎರಡು ವಿಧ ಪುರುಷರು. ಮಹಾಲಕ್ಷ್ಮೀ ದೇವಿ ಚಿತ್ ಪ್ರಕೃತಿ, ಚೇತನ ಪ್ರಕೃತಿ. ಇದೆಲ್ಲ ಮೂಲ ಉಡುದ್ದಲೆ ಜಡ ಮೂಲ ಜಡ ಪ್ರಕೃತಿಗಳವೆಲ್ಲ. ಮಹತ್ತತ್ವಾದಿಗಳೆಲ್ಲ. ಅನಂತರ ಪರಮಾತ್ಮ ಪುರುಷ ಪರಮ ಪುರುಷಾತ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪುರುಷ ನಾರಾಯಣ, ಅದೇ ಪುರುಷ ಸೂಕ್ತ ಇನ್ನೂ ಕೆಲವರು ಪುರುಷರು ಇದ್ದಾರೆ. ಮತ್ತೆ ಅಂದರೆ ಭಗವದ್ಗೀತೆ ವೇದಗಳ ಅರ್ಥ, ಒಬ್ಬ ಪುರುಷರನ್ನ ಭಗವದ್ಗೀತೆ ಹೇಳ್ತಾ ಇಲ್ಲ. ಇಲ್ಲಿ ಪುರುಷ ಅಂಬೋದಕ್ಕೆ ನಿನ್ನೆ ಹೇಳಿದೆ, ಎಲ್ಲರೂ ಒಬ್ಬೇ ಪುರುಷನ ಅರ್ಥ ಬರೆದವರೇ ಇದ್ದಾರೆ. ಮಧ್ವಾಚಾರ್ಯರ ಹೊರತು ಉಳಿದವರೆಲ್ಲ ಒಂದೇ ಪುರುಷನ ಬಗ್ಗೆ ಬರೆದವರು. ಪುರುಷ ಸೂಕ್ತ ಓದಿ ಹಾಗಿದ್ರೆ ಪುರುಷ ಸೂಕ್ತ ಹೇಳ್ತಾರೆ, ಪುರುಷ ಸಹಸ್ರ ಶೀರ್ಷಾ ಪುರುಷ ಅಂತ ಹೇಳಿಬಿಟ್ಟು ಅಪಧ್ನನ್ ಪುರುಷಂ ಪಶುಂ ಅಂತ ಹೇಳ್ತಾರೆ. ಪರಮ ಪುರುಷ ಇದ್ದಾನೆ, ಆ ಪುರುಷನಿಗೋಸ್ಕರ ಸೇವೆಗೋಸ್ಕರ ಪಶುವನ್ನು ಕಟ್ಟಿದ್ರು ಅಂತ ಹೇಳಿ ಪುರುಷನನ್ನು ಕಟ್ಟಿದ್ರು. ನೋಡಿ, ಆ ಪುರುಷ ಭಗವಂತ, ಈ ಪುರುಷ ಜೀವರೆಲ್ಲ ಆಗ್ತಾರೆ. ಎರಡು ವಿಧವಾದ ಪುರುಷರಿದ್ದಾರೆ ಅಲ್ಲಿ ಬಂತು, ಭಗವದ್ಗೀತೆಯಲ್ಲೇ ಬಂತು. ಎರಡು ವಿಧ ಪ್ರಕೃತಿಗಳಿವೆ. ಆದ್ದರಿಂದ ನಾವು ಎರಡು ಯಾವ ಪ್ರಕೃತಿಯಿಂದ ಏನಾಗುತ್ತೆ, ಯಾವ ಪುರುಷನಿಂದ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ದೇಹ ಎಂಬುದು ಭೋಗದ ಸಾಧನ, ಸುಖ ದುಃಖಗಳ ಭೋಗಕ್ಕೆ ಕರ್ತೃವಾದವನು ಜೀವ. ಅದಕ್ಕೆ ಈ ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಕಾರ್ಯಕಾರಣಗಳ ಕರ್ತೃತ್ವಕ್ಕೆ ಒಂದು ಮೆಟೀರಿಯಲ್ ಕಾಸ್ ಆಗಿ ಉಪಾದಾನ ಕಾರಣವಾಗಿ ಪ್ರಕೃತಿ ಉಂಟು. ಅದಕ್ಕೆ ನಿಮಿತ್ತ ಕಾರಣವಾಗಿ ಭಗವಂತ ತಾನಿದ್ದಾನೆ, ಅನುಭವಿಸುವ ವ್ಯಕ್ತಿಯಾಗಿ ಜೀವ ಇದ್ದಾನೆ, ಜೀವ ಫಲಾನುಭವಿ, ಅದು ತಂದುಕೊಡ್ತಕ್ಕಂಥ ವ್ಯಕ್ತಿ ಭಗವಂತ. ಈ ಜಡ ಪ್ರಕೃತಿಯನ್ನು ನಮಗೆ ಸಾಧನ. ನಾವು ಬಿಸಿ ಹಣೆ ಒಲೆ ಮೇಲೆ ಬಿಸಿ ಪದಾರ್ಥ ಇದೆ, ಕೈಲಿಡಿಸೋಕ್ಕಾಗೋದಿಲ್ಲ, ಅದನ್ನು ತಕ್ಷಣ ಈ ಕಡೆ ತಗೋದು ಇಳಿಸ್ತಾನೆ, ತಕ್ಷಣ ಅದನ್ನು ಬರುತ್ತವನು. ನೋಡಿ, ಈ ಕಾಂಟ್ಯಾಕ್ಟಿಂದ ಮಾಡಲಿಕ್ಕೆ ಸಾಧ್ಯವಾಯಿತು, ಅದಕ್ಕೆ ಲೇಪ ಇಲ್ಲ, ಅದಕ್ಕೆ ಬಿಸಿ ಗಿಸಿ ಪ್ರಶ್ನೆ ಇಲ್ಲ, ಅದು ಲೈಫೇ ಇಲ್ಲ ಅದಕ್ಕೆ, ಇಕ್ಕಳಕ್ಕೆ ಲೈಫೇ ಇಲ್ಲ. ಆದರೆ ಇವನ ಕೈ ಲೈಫ್ ಇದೆ, ಡೈರೆಕ್ಟ್ ಮುಟ್ಟಾಗಿಲ್ಲ, ಅದರ ಮೂಲಕವಾಗಿ ಮಾಡ್ತಾನೆ. ಸುಖ ದುಃಖಗಳ ಸಂಬಂಧ ಇವನಿಗೆ ಸಾಧನವಾಗೋದು ಮಾತ್ರ ಜಡ ಪದಾರ್ಥ. ಇಷ್ಟೆಲ್ಲ ಹೇಳುತ್ತಾ ಜಗತ್ತಿನೊಳಗೆ ಅರ್ಜುನ, ಏನೇನು ಪದಾರ್ಥಗಳು ಉಂಟು ಇವತ್ತು ಪ್ರಕೃತಿಯನ್ನು ಬಿಟ್ಟು, ಕ್ಷೇತ್ರಜ್ಞ ಕ್ಷೇತ್ರಜ್ಞನನ್ನು ಬಿಟ್ಟು ಒಂದು ಪದಾರ್ಥ ಇರುತ್ತೋ ಅಂದರೆ ಎಲ್ಲೆಲ್ಲೂ ಇಲ್ಲ. ಯಾವತ್ ಸಂಜಾಯತೆ ಸತ್ವಂ ಕಿಂಚಿತ್ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಇದು ರೂಲ್ ಇದು ಒಂದು. ಇವತ್ತು ಅಮೆರಿಕಾ ಇರಬಹುದು, ಇಂಗ್ಲೆಂಡ್ ಇರಬಹುದು, ಯಾವ ದೇಶ ಬೇಕಾದ್ರೆ ಇರಬಹುದು, ಸತ್ಯಲೋಕ ಇರಬಹುದು, ಪಾತಾಳ ಲೋಕ ಇರಬಹುದು, ಅದೆಲ್ಲದಕ್ಕೂ ಮಾಡಕ್ಕೆ ಯಾರು ಬೇಕೋ, ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿಧಿ ಭರತರ್ಷಭ. ಕ್ಷೇತ್ರ ಮಹಾಲಕ್ಷ್ಮಿ, ಅವ್ಯಕ್ತಾದಿ ತತ್ವಗಳು, ಪರಮಾತ್ಮ ಪುರುಷ, ಇದಿಲ್ಲದೆ ಹೋದರೆ ಯಾವ ಸೃಷ್ಟಿನೂ ಆಗೋದಿಲ್ಲ, ಯಾವ ವ್ಯವಸ್ಥೆನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಭಗವದ್ಗೀತೆಯ 13ನೇ ಅಧ್ಯಾಯ ದೊಡ್ಡ ಸಂದೇಶ. ಇದು ಅದನ್ನೇ ಕ್ಷೇತ್ರ ಕ್ಷೇತ್ರಜ್ಞರಿಂದ ಆಗಬೇಕು ಅಂತ ಹೇಳಿದ್ರಿಂದ ತೇನ ವಿನಾ ತೃಣಮಪಿನ ಚರ. ಬರೀ ಕ್ಷೇತ್ರ ಇದೆ, ಬರೀ ಮಣ್ಣಿನ ರಾಶಿ ಇದೆ, ಒಂದು ಗಡಿಗೆ ಆಗೋದಿಲ್ಲ, ಕುಂಬಾರ ಬೇಕೇ ಬೇಕದಕ್ಕೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅವನು ಇಲ್ಲದೆ ಹೋದರೆ ಹತ್ತು ಗಡಿಗೆ ಬೇಡ, ಒಂದು ಗಡಿಗೆ ಅಂತ ಕೇಳಿದರೆ ಇಲ್ಲೇ ಇಲ್ಲ, ಬಸ್ ಕೆಟ್ಟೋಗಿದೆ ಅಂದರೆ ನಾ ಇಬ್ಬರು ಮಾತ್ರ ಕರ್ಕೊಂಡೋಗಿ ಅಂದ್ರೆ ಏನರ್ಥ ಅದಕ್ಕೆ. ಬಸ್ ಹೋಗೋದಿಲ್ಲ ಆದರೆ ಇಬ್ಬರು ಕರ್ಕೊಂಡು ಮೂರು ಜನ ಕರ್ಕೊಂಡು ಏನೇ ಅರ್ಥ ಅದಕ್ಕೆ. ಈಗ ಹೋಗೋದೇ ಇಲ್ಲರಿ, ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರು ಕೈಬಿಟ್ಟ ಅಂದರೆ ಯಾವ ಸೃಷ್ಟಿನೂ ಆಗೋದಿಲ್ಲ, ಯಾರು ಬದುಕೂ ಇಲ್ಲ. ಆದರೆ ಅವನ ಅನುಗ್ರಹ ಮಾಡಿದ ಅಂದರೆ ವಿಶ್ವವೇ ತತ್ತಚ್ಛಕ್ತಿ ಹೀ ಪ್ರಬೋಧಯನ್, ವಿಶ್ವವೇ ಚೈತನ್ಯಮಯವಾಗುತ್ತೆ, ಪರಮಾತ್ಮ ಮಾಡಿಸ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಕ್ಷಣದಲ್ಲಿ ನಾವು ನೋಡ್ತೇವೆ, ಇದೆಲ್ಲ ಕ್ಷೇತ್ರನೇ, ಕ್ಷೇತ್ರದ ಒಂದು ಭಾಗ, ಕ್ರಾಸ್ ಸೆಕ್ಷನ್ ಅಷ್ಟೇ. ನೀವನ್ನು ಮಾಡ್ತಕ್ಕಂಥ ವ್ಯಕ್ತಿ ಭಗವಂತ. ನಾವು ಮಾಡ್ತೇವೆ ಅಂದರೆ ನಮಗೆ ಸ್ವಾತಂತ್ರ್ಯವೇ ಇಲ್ಲ, ನಮಗೆ ಸ್ವಾತಂತ್ರ್ಯ ಇಲ್ಲ, ನಮ್ಮೊಳಗೆ ನಿಂತು ಭಗವಂತ ಮಾಡಿಸ್ತಾರೆ. ಯಾವುದೇ ಕೆಲಸ ಇವತ್ತು ಆಯಿತು ಅಂದರೆ ದೇವರು ಮಾಡಿಸಿದ, ಅದು ಅನುಸಂಧಾನ ತಪ್ಪಿದರೆ ಗೀತೆ ಅವನಿಗೆ ಅರ್ಥವೇ ಆಗಿಲ್ಲ ಅಂತ. ಅರ್ಜುನ, ಸಮಂ ಪಶ್ಯನ್ಹಿ ಸರ್ವತ್ರ ಸಮಂ ಸರ್ವಭೂತೇಷು ತಿಷ್ಠಂತಂ ಪರಮೇಶ್ವರಂ. ಅಷ್ಟೇ ಅಲ್ಲ, ವಿನಶ್ಯತ್ಸು ಅವಿನಶ್ಯಂತಂ ಯಹ್ ಪಶ್ಯತಿ ಸಪಶ್ಯತಿ. ಇದು ನಮ್ಮ ದೃಷ್ಟಿಕೋನ ಆಗಬೇಕು. ಪರಮಾತ್ಮ ಹೇಗಿರ್ತಾನೆ ಅಂದರೆ ಸಮಂ, ಎಲ್ಲ ಜೀವರಲ್ಲೂ ಪರಮಾತ್ಮ ಇದ್ದಾರೆ, ಎಲ್ಲ ವಸ್ತುಗಳಲ್ಲಿ ಪರಮ ಇದ್ದ, ತಿಷ್ಠಂತಂ ಪರಮೇಶ್ವರಂ ನೆಲೆಸಿಬಿಟ್ಟಿದ್ದಾನೆ. ಆದರೆ ವಸ್ತುಗಳಿಗೆ ನಾಶ ಇದೆ, ಒಳಗಿರೋ ಭಗವಂತನಿಗೆ ನಾಶ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಅವಿನಶ್ಯತ್ಸು ಅವಿನಶ್ಯಂತಂ, ಯಾರೋ ಸತ್ರು ಅಂತ ತಿಳ್ಕೊಂಬೋಣ, ಸತ್ರು ಅವರು ಸತ್ರ, ದೇವರು ಸತ್ತಿಲ್ಲ. ಮತ್ತೆ ದೇವರು ಸದಾ ಕಾಲ ಹಾಗೆ ಇರ್ತಾನೆ, ದೇವರು ಸಾಯೋದಿಲ್ಲ. ಏನ್ ಮಾಡ್ತಾನಂತೆ, ಅಲ್ಲಿಂದ ಹೋಗ್ತಾನಂತ ಅಷ್ಟೇ. ಸತ್ ಹೋದ ಅಂತ ಹೇಳಿ, ಸತ್ ಹೋದ ಅಂದ್ರೆ ಏನು, ಪರಮಾತ್ಮ ದೇಹ ಬಿಟ್ಟು ಹೋದ ಅಂತ ಅಷ್ಟೇ. ನಾವು ಕನ್ನಡ ಅಂತ ತಿಳ್ಕೊಂಡಿದ್ದೆ, ಕನ್ನಡ ಅಲ್ಲ, ಸಂಸ್ಕೃತ ಪದ ಅದು. ಸತ್ ಹೋದ ಅಂತ ಹೇಳಿ, ಹೋದ ಕನ್ನಡ, ಸತ್ ಎಂಬ ಸಂಸ್ಕೃತ ಅದು. ಅವನು ಸದಸತ್ ವಿಷ್ಣು ಸಹಸ್ರ ಅಂತಲೇ ಬರುತ್ತೆ, ಸತ್ ಅಂದ್ರೆ ಭಗವಂತ ಅಂತ. ಅವನು ಹೋದ, ದೇವರು ಬಿಟ್ಟ ಅದಕ್ಕೆ ಇವನು ಹೋದ, ದೇವರು ಬಿಟ್ಟ ಮೇಲೆ ಇನ್ನೇನಾಗುತ್ತೆ, ಇವನು ಹೋದ ಅಂತ ಜೀವ ಇರಲಿಕ್ಕಾಗೋದಿಲ್ಲ. ದೇವರು ಇಟ್ಕೊಂಡು ಇದ್ರೆ ಮಾತ್ರ ಜೊತೆಗಿರ್ತಾನೆ, ಇಲ್ಲದವರು ಹೋಗಿಬಿಡ್ತಾನೆ ಜೀವ. ಅಂದರೆ ದೇವರು ಬಿಟ್ಟ ತಕ್ಷಣದ ಮೈಲಿಗೆ ಹೆಣ, ಎಷ್ಟು ಆಶ್ಚರ್ಯ ನೋಡಿ. ದೇವರಿಲ್ಲ ಮೈಲಿಗೆ, ದೇವರು ಬಿಟ್ಟವನು ಹೆಣ ಇದ್ದಾಗಲೇ ಅಂತ ಅರ್ಥ. ಅದಕ್ಕೆ ದೇವರು ಸಹವಾಸ ಮಾಡೋದಿಲ್ಲ, ದೇವರು ಚಿಂತನೆ ಮಾಡೋದಿಲ್ಲ ಅಂದರೆ ಅರಿತು ಪೆಣನೆಂದು ಪೇಳುವರು ಬುಧ ಜನ. ಹೆಣದ ಬದುಕಿದ್ದಾಗೆ ಭಾಗವತಲ್ಲಿ ಹೇಳ್ತಾರೆ, ದೇವರ ಆರಾಧನೆ ಮಾಡದೇ ಇದ್ದವನ ಕೈಯನ್ನು ಶವದ ಕೈಗಳು ಅಂತ ತಿಳ್ಕೊಂಡಿರ್ತೀವಿ. ಶವದ ಕೈಗಳು, ದೇವರ ಒಬ್ಬ ಗುಡಿಗೆ ಹೋಗದೇ ಇರತಕ್ಕಂಥವನ ಕಾಲಗಳನ್ನು ಮಂಚದ ಕಾಲಗಳು ಅಂತ ತಿಳ್ಕೊಳ್ಳಿ. ಮೂವ್ ಆಗುತ್ತಾ ಅದು, ಕೆಲಸಕ್ಕೆ ಬರೋದಿಲ್ಲ. ಅವನ ಉಸಿರಾಟವನ್ನು ಕಂಬಾರನ ತಿದಿಯ ಉಸಿರಾಟ ಅಂತ ತಿಳ್ಕೊಂಡಿರ್ತೀರಿ. ಕಂಬಾರನ ತಿದಿ ಹೀಗಂದಾಗೆಲ್ಲ ಗಾಳಿ ಬರ್ತಾನೆ ಇರ್ತೀರಿ. ಕಂಬಾರ ನೋಡೋ ಜನಗಳಿಲ್ಲ, ನೋಡಿದರೆ ಗಾಳಿ ಬರ್ತಾ ಇರುತ್ತೆ. ಆ ಲೈಫ್ ಇಲ್ಲ, ಉಸಿರಾಡ್ತಾ ಇದೆ. ಆ ತಿದಿಯ ಬದುಕಿದ್ದಾಗ ಲೆಕ್ಕ ಪ್ರಯೋಜನ ಇಲ್ಲ. ಆದ್ದರಿಂದ ದೇವರನ್ನು ಹಾಗೆ ತಿಳಿಬೇಕು. ಮತ್ತೆ ಸಮಂ, ದೇವರು ಸಮ, ಎಲ್ಲೇ ಇರಲಿ ಸಮ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರಿಗೆ ಆಯಾ ವಸ್ತುಗಳಲ್ಲಿ ಇರ್ತಾನಲ್ಲ, ಏನಾದ್ರು ಹಿಂಸೆ ಆಗುತ್ತೋ ತೊಂದರೆ ಆಗುತ್ತೋ ಏನೇನೂ ಆಗೋದಿಲ್ಲ. ಯಾಕೆ? ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನ ಪರಮಾತ್ಮ. ಅವನ ಸಾಮರ್ಥ್ಯಕ್ಕೆ ಯಾವ ಏನು ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಆ ರೀತಿ ಪರಮಾತ್ಮ ದೇವರ ವೈಭವ. ದೇವರ ವೈಭವ ಕಮಲ ನರಸಿಂಹದೇವರು ಕೂತರು, ಉಸಿರುಗಟ್ಟಿಬಿಟ್ಟಿದ್ರ ಸ್ನಾನ ಹಾಕೊಂಡು ಕೂತಿದ್ದಾರೆ, ಕೂತು ಏನು ಇಲ್ಲ. ಯಾಕೆ? ಕಂಬದಲ್ಲಿ ಎಲ್ಲಿ ಬೇಕಾದ್ರೂ ಕೊಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಕತ್ತಲಿನ ಹೆಸರಿಲ್ಲ, ಆ ನೋಡಿದರೆ ವಿಶ್ವವೇ ಬೆಳಗಬೇಕಂತ ಕಣ್ಣು ಪರಮಾತ್ಮನ ಕಣ್ಣುಗಳು. ಅದನ್ನು ಗೋಪಿಕಾ ಶ್ರೀ ಕೇಳ್ತಾರೆ, ಎಂಥ ಮಗ ನಿಮ್ಮ ಮಗ ಗಾಢಾಂಧಕಾರದಲ್ಲಿ ಸಲೀಸನ್ನು ಓಡಾಡ್ತಾನಲ್ಲ, ಏನು ಕಣ್ಣು ಕಣ್ಣಲ್ಲಿ ಬೆಳಕಿದೆಯಾ ಅಂತ ಕೇಳ್ತಾರೆ. ಸೂರ್ಯಚಂದ್ರರಿದ್ದಾರಾ? ಹೌದು, ಅವನೇ ಬೆಳಕು, ಭಗವಂತನೇ ಬೆಳಕು. ಆದ್ದರಿಂದ ಸಮಂ ಹಿತ ತಿಷ್ಟನ್ ಸರ್ವತ್ರ, ಸರ್ವತ್ರ ಪರಮಾತ್ಮ ಒಂದೇ ರೀತಿ ಇದ್ದಾನೆ. ಅಷ್ಟೇ ಅಲ್ಲ,